Seguro che lo amano di noi. Sappiamo, ora sappiamo, che non è più la parola. Se la vedi, la mano non ti va, c'è la torre, non la smetti. Stula, sciarina, soschetti, cacare. Ti voglio tutto, allora, nare, in amaranza, in cacciare la prova, quindi, nare, அவருக்கு கரெக்டமாக நடந்தோ அவருக்கு கரெக்டமாக ஆக அவரை கரெக்டமாக நடந்து கரெக்டமாக அவர் கண்டிப்பாரு நான் பிறந்தா இது பேசுவதற்கு அவர் பிரபல நாளே இல்லி ராமச்சந்திராச்சார கார்யக்கிரமದಲ್ಲಿ நான் பிரவச்சன நாற்பது ஐந்து கண்டு ವಿಜಯದಾಸರು ಮಾಡಿದ ಪದ ಭೀಮನು ಸರ್ವ ಜನರು ಮೋಹಿಸುವಂತ ಕಾಮಿನಿ ರೂಪವಂತ ಅದು ಕೊಟ್ಟಿದ್ದಾರೆ ಹೇಳಬೇಕು ನಾಳದ್ದು ಅವರ ನಾಳೆ ನಂದು ಅವರ ಕಾರ್ಯಕ್ರಮ ನಾಳೆ ನಡೆದು ಎರಡು ದಿವಸ ಇರುತ್ತೆ ನಮ್ದು ಯಾವ ಕಾರ್ಯಕ್ರಮ ಇಲ್ಲ ಅವರದೇ ಕಾರ್ಯಕ್ರಮ ನಂದು ಅವರ ಕಾರ್ಯಕ್ರಮದಲ್ಲಿ ನಂದು ನಾಳೆ ನಾಲ್ಕರಿಂದ ಐದು ಇರುತ್ತೆ ಅವರದೇ ಕಾರ್ಯಕ್ರಮ ಅದರಲ್ಲಿ ನನ್ನನ್ನು ಕರೆದಿದ್ದಾರೆ ನಾನು ಬರ್ತೇನೆ ನಾಳೆ ನಾಡಕ್ಕೆ ಷೋಡಶಿ ಇರಲ್ಲ ಅರ್ಥ ಆಯ್ತಲ್ಲ ಭಗವಂತ ಜೀವನ ಶರೀರವನ್ನ ತಯಾರು ಮಾಡಿದ ಆ ಶರೀರದೊಳಗೆ ತಾನು ಪ್ರವೇಶ ಮಾಡ್ತಾ ಇದ್ದ ಭಗವಂತ ಅನೇಕ ರೂಪಗಳು ತಗೊಂಡ ಅನೇಕ ರೂಪಗಳಿಂದ ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಆ ರೂಪಗಳಲ್ಲಿ ಕೈಶ್ಚಿತ ರೂಪೈ ಧಾರಣ ಕೆಲವು ರೂಪಗಳಿಂದ ಇಡೀ ಶರೀರ ಧಾರಣ ಮಾಡುತ್ತಾನೆ ಶರೀರ ಧಾರಣ ಒಂದೊಂದು ಅಂಗ ಇದ್ರೆ ಆ ಅಂಗದ ಧಾರಣ ಒಂದೊಂದನ್ನು ಹಿಡಿಯುವಂತಹ ಕೆಲಸ ಕೆಲವು ರೂಪಗಳಿಂದ ಮಾಡುತ್ತಾರೆ ಕೆಲವು ರೂಪಗಳಿಂದ ಪೋಷಣ ಆ ಕಣ ಕಣಕ್ಕೂ ಕೂಡ ರಸವನ್ನು ತಲುಪಿಸಿ ಪೋಷಣೆ ಮಾಡುವ ಜವಾಬ್ದಾರಿ ಕೆಲವು ರೂಪಗಳಿಂದ ಹೊತ್ತಿರುತ್ತಾನೆ ಧಾರಕ ರೂಪಗಳು ಪೋಷಕ ರೂಪಗಳು ಪ್ರೇರಕ ರೂಪಗಳು ಚೇಷ್ಟಕ ರೂಪಗಳು ಅಂತ ಇಷ್ಟೆಲ್ಲ ದೇವರ ರೂಪಗಳಲ್ಲೇ ವಿಭಾಗ ನಾಡಿನಲ್ಲಿ ಇಡೀ ನಾಡಿಯ ಆಕಾರದಲ್ಲಿ ಇರುವ ರೂಪ ಅಂದರೆ ಧರಿಸಿರುವ ರೂಪ ನಾಡಿಯ ಕಣ ಕಣದಲ್ಲಿ ಇರುವ ರೂಪ ಅದೊಂದು ಅದಲ್ಲದೆ ನಾಡಿಯ ಪೂರ್ಣ ಆಕಾರದಲ್ಲಿ ಧರಿಸಿರುವ ರೂಪ ಮತ್ತು ಆ ನಾಡಿಯ ಕಣ ಕಣವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾದ ಒಂದು ರೂಪ ಇನ್ನು ಆ ನಾಡಿಯನ್ನು ಪ್ರೇರಣೆ ಮಾಡುವ ರೂಪ ನಾಡಿಯ ಮೂಲಕ ಕೆಲಸ ಮಾಡಿಸುವ ಚೇಷ್ಟಕ ರೂಪ ಅಂತ ಒಡೆ ನಾಡಿ ಮಾತ್ರ ಹೇಳಿದೆ ಇಡೀ ಶರೀರದಲ್ಲಿ ಅಂಗಾಂಗಗಳಲ್ಲಿ ಭಗವಂತನ ಅದ್ಭುತ ರೂಪಗಳಿವೆ
ಇಷ್ಟು ಸೇರಿ ನಿಯಮಕ ಅಂತ ನಿಯಮಕ ಅಂತ ಇಷ್ಟು ಸೇರಿ
ಎಲ್ಲ ನಿಯಮ
ಸೇರಿ ನಿಯಮಕ ಅಂತ
ಅದರಲ್ಲಿ ವಿಭಾಗ ಒಂದೊಂದು 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 ಕೆಲವರಿಂದ ಧಾರಣ ಪೋಷಣ ಚೇಷ್ಟಣ ಕರಣ ಭೋಜನ ಭೋಜನಕ್ಕೆ ಪ್ರತ್ಯೇಕ ರೂಪಗಳು ಹೀಗೆ ಹೀಗೆ ತಗೊಂಡು ಯಾಕೆ ಒಂದು ರೂಪದಿಂದೆಲ್ಲ ಮಾಡಬಹುದಲ್ಲ ಅಂದರೆ ನಮಗೂ ದೇವತೆಗಳಿಗೂ ಅಂದರೆ ವಿಶೇಷವಾಗಿ ದೇವತೆಗಳಿಗೆ ದರ್ಶನ ಕೊಡಲಿಕ್ಕಾಗಿ ನಮಗೆ ಚಿಂತನೆ ಕೊಡಲಿಕ್ಕಾಗಿ ಭಗವಂತ ಅನೇಕ ರೂಪಗಳನ್ನು ತಗೊಂಡು ಬರ್ತಾ ಇದ್ದಾನೆ ಆ ರೂಪಗಳ ಚಿಂತನೆಯಿಂದಲೇ ನಮಗೆ ಅನೇಕ ಜನ್ಮದ ಪಾಪ ಪರಿಹಾರ ಆಗುತ್ತೆ ಆ ರೀತಿಯಲ್ಲಿ ತಗೊಂಡ ನಂತರ ಭಗವಂತ ಆ ರೂಪಗಳಿಂದಲೇ ದೇವತೆಗಳಲ್ಲಿ ನಿಂತು ವಿಶೇಷವಾಗಿರತಕ್ಕಂಥ ಕಾರ್ಯಗಳನ್ನು ನಡೆಸ್ತಾ ಇದ್ದ ಇವಾಗ ಏನಾಯಿತು ಶರೀರ ತಯಾರಾಯಿತಲ್ಲ ಈ ಶರೀರದಲ್ಲಿ ಇಷ್ಟು ರೂಪಗಳಿಂದ ಭಗವಂತ ಪ್ರವೇಶ ಮಾಡಿದ ಅದರಲ್ಲಿ ಒಂದೊಂದು ಒಂದೊಂದು ಹೇಳ್ತಾ ಬರ್ತಾರೆ. ಮೊದಲು ಭಗವಂತ ನಾರಾಯಣ ವಾಸುದೇವಾದಿ ರೂಪಗಳಿಂದ ಕೂಡಿಕೊಂಡು ಈ ಶರೀರವನ್ನ ಧಾರಣೆ ಮಾಡಲಿಕ್ಕಾಗಿ ಏನು ಮಾಡಿದ ಅಂದರೆ ಬ್ರಹ್ಮವಾಯುಭ್ಯಾಂ ಸಹ ಪ್ರಪದಾಭ್ಯಾಂ ಪ್ರಾವಿಶತು, ಆ ಶರೀರದ ಪಾದಗಳಲ್ಲಿ ಪ್ರವೇಶ ಮಾಡಿದ ನಿಲ್ಲಿಸುವ ರೂಪ, ಇಡೀ ಶರೀರವನ್ನ ನಿಲ್ಲಿಸುವ ರೂಪಗಳಿವೆ. ಅದಕ್ಕೆ ಭಗವಂತ ಯಾವ ಸ್ಥಳದಿಂದ ನಮ್ಮಲ್ಲಿ ಸೇರಿದ, ಪ್ರಪೇದೆ ಸೇರಿದ, ಅದನ್ನು ಪ್ರಪದ ಅಂತ ಕರೆದರು. ಅಲ್ಲಿಂದ ಭಗವಂತ ಹೊರಟು ಆ ಪಾದಗಳಲ್ಲಿ ಅನಿರುದ್ಧ ರೂಪವನ್ನು ಇಟ್ಟು ನಂತರ ಚೂರು ಮೇಲಕ್ಕೆ ಬರ್ತಾ ಇದ್ದ. ಹರೇ ಪೂರ್ವಸ್ನಾನ ಗಮನಾರ್ಥವು ಊರು ಆಸ್ತ, ಅಲ್ಲಿಂದ ಪ್ರದ್ಯುಮ್ನ ರೂಪದಿಂದ ತೊಡೆಗಳಲ್ಲಿ ನಿಂತ, ಪಾದಗಳಲ್ಲಿ ಅನಿರುದ್ಧ ರೂಪ, ತೊಡೆದ ಊರುಗಳಲ್ಲಿ ಪ್ರದ್ಯುಮ್ನ ರೂಪ. ನಂತರ ಹೇಳ್ತಾರೆ ಅಲ್ಲಿ ಪ್ರದ್ಯುಮ್ನಲ್ಲಿಟ್ಟು ಅಲ್ಲಿಂದ ಚೂರು ಮೇಲಕ್ಕೆ ಬಂದು ಬಂದು ಹೇಳ್ತಾ ಇದ್ದಾರೆ ವಾಯುದೇವರಿಗೆ ಊರು ಕಾರಣ ಗುರುವಿಧಿ, ಅಂದರೆ ವಿಶೇಷವಾಗಿ ತಿರುಗಾಡು ಶಬ್ದವನ್ನು ಮಾಡುವಂತ ವಾಯುದೇವರಿಗೆ ಹೇಳಿದರೆ ವಾಯುದೇವರು ಚೆನ್ನಾಗಿ ತಿರುಗಾಡಿದ್ದಕ್ಕೆ ದೊಡ್ಡ ಸ್ಥಾನ ಬಂತು. ಅದೇ ಹೊಟ್ಟೆ ಖಾಲಿ ಬಂತು. ಅದಕ್ಕೆ ಹೇಳ್ತಾರೆ ವಾಯುದೇವರು ಎಲ್ಲಿ ಇದ್ದುಕೊಂಡು ಊರು ಗರಣ ಮಾಡಿದರೋ ಅದನ್ನ ಉದರ ಅಂತ ಕರೆದು, ಆ ಉದರದಲ್ಲಿ ಸಂಕರ್ಷಣ ಸಂಸ್ಥಾಪ್ಯ ಸಂಕರ್ಷಣನನ್ನ ಇಟ್ಟು ನಂತರ ಮೇಲಕ್ಕೆ ಬಂದು ಹೃದಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಭಗವಂತ. ವಾಯುದೇವರಿಗೆ ಹೇಳ್ತಾ ಇದ್ದಾರೆ ಅಯ್ಯ ನೋಡುವ ನಾನಿರಲಿಕ್ಕೆ ದೊಡ್ಡ ಸ್ಥಾನವನ್ನ ಮಾಡು ಅಂತ ಹೇಳಿದಾಗ ಹೃದಯ ಆ ಆಕಾಶವ ನಿರ್ಮಾಣ ಮಾಡ್ತಾ ಇದ್ದಾರೆ ವಾಯುದೇವರು. ಆ ಉರುತ್ಪತಃ ತತ್ಸ್ಥಾನ ಗುರೋನಾಮಕ ಅದು ದೊಡ್ಡದು ಅಂದರೆ ದೊಡ್ಡ ಆಕಾಶ ವಿಶಾಲ ಪ್ರದೇಶ ಅಂದರೆ ಇದರೊಳಗೆ ಚಿಕ್ಕದೆ ಆದರೆ ಅದರೊಳಗೆ ನೋಡ ದೊಡ್ಡದೆ. ಆ ಹೃದಯ ಕಮಲ ಜೀವ ಜೀವನ ಪರಿಮಾಣ ನೋಡಿದಾಗ ದೊಡ್ಡ ಆಕಾಶ. ಅದೇ ರೀತಿಯಲ್ಲಿ ಆ ಊರುವಿನಲ್ಲಿ ಭಗವಂತ ವಾಸುದೇವನಾಮಕನಾಗಿ ನಿಂತ, ಅಲ್ಲಿಂದ ವಿಶೇಷವಾಗಿ ಊರ್ಧ್ವ ಮೇಲಕ್ಕೆ ಹೋಗಿ ಇಲ್ಲಿ ಶಿರಸ್ಸಿನಲ್ಲಿ ನಾರಾಯಣ ರೂಪದಿಂದ ಭಗವಂತ ನಿಲ್ಲ. ಅಂದರೆ ಹೇಳ್ತಾರೆ ಪ್ರಪದ ಪಾದ ಮುಂಗಾಲು ಅಂಗಾಲು ಅಂತ ಅಂಗಾಲು ಅಂದ್ರೆ ಕಡೆಗೆ ಪ್ರಾಂತ, ಮುಂಗಾಲು ಅಂದ್ರೆ ಮೇಲೆ ಗೆಜ್ಜೆ ಹಾಕೋ ಪ್ರಾಂತ. ಆ ಪ್ರಾಂತಕ್ಕೆ ಭಗವಂತ ಅಲ್ಲಿಂದ ಹೊರಟು ಅಲ್ಲಿ ಅನಿರುದ್ಧ ತೊಡೆಗಳಲ್ಲಿ ಹೊಟ್ಟೆಯಲ್ಲಿ ಶಿರಸ್ಸಿನಲ್ಲಿ ಇಷ್ಟು ರೂಪಗಳಿಂದ ಭಗವಂತ ಪ್ರವೇಶ ಮಾಡಿದ. ಏನು ಮಾಡುತ್ತಾನೆ ದೇಹಂ ಬಿಭರ್ತಿ, ದೇಹವನ್ನು ಧಾರಣೆ ಮಾಡುತ್ತಾನೆ. ನೋಡಿ ಕೊಡ್ತೀವ ಶರೀರ ಹೀಗೆ ಇರುತ್ತೆ ನೋಡಿ, ನಾವೇನಾದ್ರೂ ಒಂಚೂರು ಕಟ್ಟಿಗೆ ಇಟ್ಟು ಏನಾದರೂ ಕಟ್ಟಿ ಮಾಡ್ತೀವೋ ಇಲ್ಲ ಸ್ಟ್ರೈಟಾಗಿ ಹೋಗ್ತಾ ಇರ್ತೀವಿ, ಕೆಲವರು ಬತ್ತಿ ಬಿಟ್ಟಿರುತ್ತಾರೆ, ನಾವ್ಯಾಕೆ ಬಗ್ತಾ ಇಲ್ಲ ಅವರು ಬಗ್ಗಿದ್ರೆ ಯಾಕೆ ಇರ್ತಾರೆ, ಕೆಲವರು ಈಗ ನಿಂತರೆ ಸಾಕು ಬಿದ್ದು ಹೋಗ್ತಾ ಇರ್ತಾರೆ ಅವ್ರಿಗೇನೋ ಆಸನ ಬೇಕು ಅವರಿಗೆ, ನಮಗೆ ಚೆನ್ನಾಗಿ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಯಾಕೆ ಇವರು ನಿಲ್ಲಿಸಿದ ಈ ಐದು ರೂಪಗಳು ನಿಲ್ಲಿಸಿದ್ದಕ್ಕೆ ನಾವು ನಿಂತಿರ್ತೇವೆ. ಆ ಐದು ರೂಪಗಳಲ್ಲಿ ಒಂದೊಂದು ರೂಪ ಚೂರು ಸರಿದರೆ ಆ ಶರೀರ ಅಲ್ಲೇ ಬಗ್ಗೆ ಬಿಡುತ್ತೆ, ಬಗ್ಗೆ 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 ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಧಾರಕ ರೂಪಗಳನ್ನ ಸದಾ ಸ್ಮರಣೆ ಮಾಡುವವರಿಗೆ ಶರೀರ ಧಾರಣೆ ಎಂದು ತೊಂದರೆ ಆಗುತ್ತೆ. ಚೆನ್ನಾಗಿರುತ್ತೆ ಅದು ಹೆಬ್ಬೆರಳಿನಲ್ಲಿರುವ ಭಾರ, ಇಡೀ ಭಾರವನ್ನ ಹೊತ್ತ ರೂಪ, ಇದು ಶರೀರವನ್ನ ನಿಲ್ಲಿಸಿದ ರೂಪ ಅಂದ್ರೆ ಸ್ಟ್ರೈಟ್ ಆಗಿರುವಂತೆ ಅಲ್ಲಲ್ಲಿ ನಿಲ್ಲಿಸಿದ ರೂಪ, ಹಿಡಿದು ನಿಲ್ಲಿಸಿದ ರೂಪ. ಇದು ತೆಗೆದುಕೊಳ್ಳಿ ಅದಕ್ಕೆ ಬರೋಣ ಸರಿಯಾ. ಆ ರೂಪಗಳು ಬೇರೆ, ಈ ರೂಪಗಳು ಶರೀರ ನಿಲ್ಲಿಸುವ ರೂಪ ಸರಿಯಾ. ಆ ರೂಪಗಳು ಬಂದಾಗ ಇಲ್ಲಿ ಭಗವಂತನ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಏನು ಬರುತ್ತೆ, ಇವೆಲ್ಲ ಕೂಡ ಬೇರೆ ರೂಪಗಳಿವೆ ಎಲ್ಲ ಈ ರೂಪ ಹೇಳ್ತಾ ಇದ್ದೀರಲ್ಲ ಅಂತ ಸಂಶಯ ಬಂದ್ರೆ, ಎಲ್ಲ ರೂಪಗಳು ಇವೆ, ಎಲ್ಲ ರೂಪದ ಕೆಲಸವೂ ಇದೆ, ಬೇರೆ ಬೇರೆ ಕೆಲಸವೂ ಇದೆ. ಸರಿ, ನಂತರ ಶರೀರಧಾರಕ ರೂಪಗಳಿಂದ ಪ್ರವೇಶ ಮಾಡಿದ ರೂಪಗಳು ಗೊತ್ತಾಯಿತಲ್ಲ, ಇನ್ನ ಸುಷುಮ್ನಾಂ ವಿಭರ್ತಿ, ಕೆಲವು ರೂಪಗಳಿಂದ ಭಗವಂತ ಹೊರಡತಾ ಇದ್ದಾನೆ. ಸುಷುಮ್ನ ನಾಡಿಯನ್ನ ಧಾರಣೆ ಮಾಡಿದ ರೂಪಗಳು, ಇವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಬೇರೆ ಬೇರೆದೇ ಬರುತ್ತೆ, ಅದು ಯಾಕೆ ಅದು ಬೇರೆ ಹೇಳಿದ್ರಲ್ಲ, ಇದು ಬೇರೆ ಹೇಳ್ತಾ ಇದ್ದಾರಲ್ಲ ಅಂತ ತಿಳ್ಕೋಬೇಡಿ, ಅದು ಇದೆ ಇದು ಇದೆ ಹೇಳ್ತೇನೆ. ಮೂಲಾಧಾರದಲ್ಲಿ ಎಷ್ಟು ದಳ ಕಮಲ? ನಾಲ್ಕು ದಳ ಕಮಲ. ಮೂಲಾಧಾರದಲ್ಲಿ ನಾಲ್ಕು ದಳ ಕಮಲ. ನಮ್ಮಲ್ಲಿ ಅಗ್ನಿಮಂಡಲ ಎಲ್ಲಿದೆ? ತ್ರಿಕೋಣ ಅಗ್ನಿಮಂಡಲ ಗುರುಮಂತ್ರ ಕಾಲಕ್ಕೆ ನೆನೆಯುತ್ತೀರ, ಹೃದಯದಲ್ಲಿ ತ್ರಿಕೋಣ ಅಗ್ನಿಮಂಡಲ. ಅಷ್ಟೇ ಅಲ್ಲ, ತ್ರಿಕೋಣ ಅಗ್ನಿಮಂಡಲ ನಿಮಗೆ ಗುರುಮಂತ್ರಕ್ಕೆ ತಕ್ಕಂತೆ ಅಲ್ಲಿ ಹೇಳಿದ್ದಷ್ಟೇ, ಮಿಕ್ಕ ತುಂಬಾ ಕಡೆ ಇದೆ, ಅದನ್ನು ಪರಿಚಯ ಮಾಡಿಕೊಡುತ್ತಾರೆ. ನಾಭಿಯ ಕೆಳಗೆ ಮೂಲಾಧಾರದಲ್ಲಿ ನಾಲ್ಕು ದಳದ ಕಮಲ, ಅಲ್ಲಿರುವುದು ತ್ರಿಕೋಣ ಅಗ್ನಿಮಂಡಲ. ಅಲ್ಲಿ ಪ್ರದ್ಯುಮ್ನಿದ್ದಾನೆ ಎಂದು ಮಾಮೂಲಾಗಿ ನೀವು ಹೇಳಿದ್ದೆ, ನಾಲ್ಕು ದಳ ಕಮಲ ಅಲ್ಲಿ ಅನಿರುದ್ಧ ಅಂತ ಹೇಳಿದ್ರು. ಇಷ್ಟೇ ವ್ಯತ್ಯಾಸ, ಅದು ಲೋಕಾಧಾರಕ ರೂಪಗಳು. ನಿಮಗೆ ಹೇಳುವ ಲೋಕಗಳಲ್ವ, ಹದಿನಾಲ್ಕು ಲೋಕಗಳು ಹೇಳುವಾಗ ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಹನ್ನೆರಡು ಹದಿನಾರು ಎರಡು ಹನ್ನೆರಡು ಆ ಲೆಕ್ಕ ಹಾಗೇ ಇದೆ, ಅದಲ್ಲದೆ ಬೇರೆ ಇದೆ, ಅದು ಚಿಂತನೆ ಮಾಡಿ. ನಂತರ ನಾಭಿಯಲ್ಲಿ ಆರು ದಳದ ರಕ್ತ ಪದ್ಮ, ಹೌದಾ? ಅಲ್ಲಿ ಷಟ್ಕೋಣ ವಾಯುಮಂಡಲ, ಅಲ್ಲಿ ಸಂಕರ್ಷಣ ಎದ್ದಿಪ್ಪಿ ನೀವು ಚಿಂತನೆ ಮಾಡೋದು ಪ್ರದ್ಯುಮ್ನ, ಹೌದಾ? ಪ್ರದ್ಯುಮ್ನೂ ಇದ್ದಾನೆ, ಸಂಕರ್ಷಣನೂ ಇದ್ದಾನೆ. ನಂತರ ಹೃದಯದಲ್ಲಿ ಅಷ್ಟದಳ ಕಮಲ, ರಕ್ತ ಪದ್ಮ, ಅಲ್ಲಿ ದ್ವಾದಶ ಕೋಣ ಸೂರ್ಯಮಂಡಲ, ಹನ್ನೆರಡು ಮೂಲೆಯ ಸೂರ್ಯಮಂಡಲ, ಅಲ್ಲಿ ವಾಸುದೇವನಿದ್ದಾನೆ ಅಂತ ಹೇಳ್ತಾರೆ, ಹೌದಾ? ಅಲ್ಲಿ ಸಂಕರ್ಷಣನು ಇದ್ದಾನೆ, ವಾಸುದೇವನು ಇದ್ದಾನೆ. ಎರಡು ರೂಪಗಳ ವಿನ್ಯಾಸ, ಒಂದು ಲೋಕಾಧಾರದ ರೂಪ, ಒಂದು ಸುಷುಮ್ನಾಧಾರದ ರೂಪ. ಇನ್ನು ಕಂಠದಲ್ಲಿ ಹೇಳುತ್ತಾರೆ, ದ್ವಿದಳೆ ಶುಕ್ಲ ಪತ್ಮೆ, ಹದಿನಾರು ಕಮಲ, ಅದು ಜನೋಲೋಕವನ್ನ ಹಿಡಿದ ರೂಪ ಶೇಷದೇವರಿಂದ. ಎರಡು ದಳ ಪದ್ಮ ಇದೆಯಾ? ಇದೆ. ಅದೇನು ಮಾಡುತ್ತೆ? ಅಲ್ಲಿ ವಾಯುದೇವರು ಇದ್ದುಕೊಂಡು ಕಂಠದಲ್ಲಿ ದ್ವಿದಳ ಪದ್ಮವು ಶೋಭಿಸುವುದು ಮುಖ್ಯ ಪ್ರಾಣ ತನ್ನ ಸುಧತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಡ್ಪ ಅಂದ್ರಲ್ಲ ಆ ಪದ್ಮ ಹೇಳ್ತಾ ಇದ್ದಾರೆ. ನಂತರ ಅಲ್ಲಿ ವರ್ತುಲ ಶಶಿಮಂಡಲ, ಈ ಕಂಠಸ್ಥಾನದಲ್ಲಿ ಉಂಟಾದ ಚಂದ್ರಮಂಡಲ, ಅಲ್ಲಿ ಅನಿರುದ್ಧನಿದ್ದಾನೆ, ಅದು ಕೂಡ ಚಿಂತನೆ ಮಾಡಬೇಕು. ನಿಮಗೆ ಅಲ್ಲೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ನಾಳೆ ನಾಳೆದರಲ್ಲಿ ಬರುತ್ತೆ. ನಂತರ ಭ್ರೂಸ್ಥಾನ, ಭ್ರೂಮಧ್ಯೆ ಎಷ್ಟು ದಳ ಕಮಲ? ಎರಡು ದಳ ಕಮಲ, ಅದು ಲೋಕಾಧಾರಕ ರೂಪ. ಅದಲ್ಲದೆ ಸುಷುಮ್ನಾಧಾರಕ ರೂಪ ಯಾವುದು ಅಂದರೆ ಹೇಳುತ್ತಾರೆ ಕಮಲ ಯಾವುದು? ನಾಲ್ಕು ದಳದ ಶುಕ್ಲ ಪದ್ಮ ಭ್ರೂಮಧ್ಯದಲ್ಲಿ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಎರಡು ದಳ ಇವೆ ಭ್ರೂಮಧ್ಯದಲ್ಲಿ ಎರಡು ದಳ ಕಮಲ ಅಂತ ನೀವು ಕೇಳ್ಕೊಂಡಿದ್ದೀರ. ಯಾರಾದರೂ ನಾಲ್ಕು ಅಂದ್ರೆ ಇಲ್ಲ ಆಚಾರ ನಮಗೆ ಎರಡು ದಳ ಈ ಆಚಾರ ನಾಕಂತಾರೆ, ಇಲ್ಲ ಎರಡೂ ಇವೆ, ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ತ್ರಿಕೋಣ ವನ್ಯಮಂಡಲ ನಾರಾಯಣ ಇದ್ದಾನೆ ಇಲ್ಲಿ ಭ್ರೂಮಧ್ಯದಲ್ಲಿ, ಭ್ರೂಮಧ್ಯದಲ್ಲಿ ನಾಲ್ಕು ದಳದ ಶುಕ್ಲ ಪದ್ಮ, ಅಲ್ಲಿ ತ್ರಿಕೋಣ ವನ್ಯಮಂಡಲ ನಾರಾಯಣ, ಇದು ಸುಷುಮ್ನಾಧಾರಕ ರೂಪ. ಅದಲ್ಲದೆ ಎರಡು ದಳ ಕಮಲ, ಅಲ್ಲಿ ಗರುಡ ದೇವರು, ಅಲ್ಲಿ ಗೋಪಾಲಕೃಷ್ಣ ಇದ್ದಾರಲ್ವ, ಅದು ಲೋಕಾಧಾರಕ ರೂಪ, ತಪೋಲೋಕವನ್ನು ಧಾರಣೆ ಮಾಡಿದ ರೂಪ. ನಂತರ ಮೂರ್ಧನಿ, ಶಿರಸ್ಸಿನಲ್ಲಿ ಸಾವಿರ ದಳ ಕಮಲ, ಪುರುಷನ ಆಗಮ ಫಲ ಅಂತ. ಹೌದಾ? ಬ್ರಹ್ಮಾದಿ ದೇವತೆಗಳ ಪೂಜೆ ಮಾಡೋದು. ಅದಲ್ಲದೆ ಇಲ್ಲಿ ಹೇಳ್ತಾರೆ ದ್ವಾದಶ ದಳ, 12 ದಳದ ಶುಕ್ಲ ಪದ್ಮ, ವರ್ತುಲ ಶಶಿಮಂಡಲ, ಅಲ್ಲಿ ನಾರಾಯಣ ಇದ್ದಾನೆ. ಆತನ ಚಿಂತನೆ ಮಾಡಿಯೇ ನೀವು ಅಮೃತ ವೃಷ್ಟಿಯಿಂದ ಶರೀರವನ್ನು ಪವಿತ್ರ ಮಾಡಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಶರೀರದಲ್ಲಿ ನಾಡಿಗಳು 5 ವಿಧವಾಗಿ ಒಡೆದಿದೆ. ಸುಷುಮ್ನ ಕಳಗಿಂದ ಮೇಲಕ್ಕೆ ಬರ್ತಾ ಏನೇನಾಗಿದೆ? ವಜ್ರಿಕಾ ಎಲ್ಲಿ ಹಿಂಬ ಇದ್ರೆ ನಮ್ಮ ಶರೀರ ಮಧ್ಯದಿಂದ ಸುಷುಮ್ನ ಹೋಗ್ತಾ ಇದ್ರೆ ನಮ್ಮ ಬೆನ್ನಿನ ಕಡೆಗೆ ಹೊರಟದ್ದು ವಜ್ರಿಕಾ, ಎಡಕ್ಕೆ ಹೊರಟದ್ದು ಆರ್ಯ, ಮುಂಭಾಗಕ್ಕೆ ಪ್ರಕಾಶಿನಿ, ಮತ್ತೆ ಬ್ರಹ್ಮನಾಡಿ. ಸುಷುಮ್ನ ಬ್ರಹ್ಮನಾಡಿ ಅಂತ ಕರೆಸಿಕೊಂಡಿದೆ. ಈ ಬ್ರಹ್ಮನಾಡಿ ಹಾಗೆ ಶಿರಬಲಿ ಅಂತ ಹೋಗಿಬಿಟ್ಟಿದೆ. ಸುತ್ತೂ ಇರುವ 4 ನಾಡಿಗಳು ಏನಾಗಿ ಹೊಡೆದಿವೆ? ಮೇಲಕ್ಕೆ 25 ಕೊಂಚರಾಗಿ ಬಂದಿದೆ. ಆ 4 ದಿಕ್ಕಿನ 25 ಗುಂಪಿನ ಮಧ್ಯ ಒಂದೊಂದು ಇದೆ. ಅದು ಯಾವುದು? ಎಡಕ್ಕೆ ಮುಂಭಾಗಕ್ಕೆ ಸರಿಯಾಗಿ ಕೇಳಿಸ್ತಾರೆ, ಏನೋ ನಾಗಿನಿ ಅಂತ ಕೇಳಿಸ್ತಾರೆ. ಧಾರಿಣಿ ಹಾರಿಣಿ ಹಕಾರ ಅಲ್ಲ, ಧಾರಿಣಿ ಧರಣಿ ಅಂತ ಹೇಳ್ತಿರಲ್ಲ ಧಾರಿಣಿ. ಆದಮೇಲೆ ಇಲ್ಲಿ ಮತ್ತೆ ಬ್ರಹ್ಮನಾಡಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇದ್ದರೆ ಹಿಂದೆ ವಜ್ರಿಕಾದಲ್ಲಿ ಯಾವ ರೂಪ? ವಜ್ರಿಕಾದಲ್ಲಿ ಯಾವ ರೂಪ? ಪ್ರತ್ಯುಮ್ನ. ಯಾವ ಬಣ್ಣ?
ಹಳದಿ
ಬಣ್ಣದ ಪ್ರತ್ಯುಮ್ನ. ಕೆಳಭಾಗದಲ್ಲಿ ಆರ್ಯ
ಅನಿರುದ್ಧ,
ನೀಲಿ ವರ್ಣ ಅನಿರುದ್ಧ, ಮುಂಭಾಗ ಪ್ರಕಾಶಿನಿ, ಬಿಳಿ ಬಣ್ಣ ವಾಸುದೇವ, ಬಲಭಾಗದಲ್ಲಿ ಪಿಂಗಳ ವರ್ಣ ಸಂಕರ್ಷಣ ಇದ್ದಾನೆ. ಎಲ್ಲಿ? ವೈಭೂತ ನಾಡಿಯಲ್ಲಿ. ಮತ್ತೆ ಬ್ರಹ್ಮನಾಡಿಯಲ್ಲಿ ಕೆಂಪು ಬಣ್ಣದ ನಾರಾಯಣ ಇದ್ದಾನೆ. ಇಷ್ಟು ಗೊತ್ತಾಯ್ತಲ್ಲ, ನಂತರ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿಂದ ವಿಶೇಷವಾಗಿರತಕ್ಕಂಥ ನಾಡಿಗಳನ್ನ ತಾನು 100 ರಿಂದ 1000, 1000 ರಿಂದ 72 ಎಲ್ಲಾ ನಾಡಿಗಳನ್ನ ತಾನು ಸ್ವೀಕಾರ ಮಾಡಿದ. ಅಂದ್ರೆ ನಾಡಿಗಳ ರೂಪಗಳನ್ನ, ನಾಡಿಗಳಲ್ಲಿ ಅನೇಕ ರೂಪಗಳನ್ನ ತಾನು ಸ್ವೀಕಾರ ಮಾಡಿದ. ಅದರಲ್ಲೂ ಕೂಡ 36,000 36,000 ಋಕ್ಕುಗಳ ಒಡಗಿರತಕ್ಕಂಥ 36,000 ಬೃಹತಿ ಸಹಸ್ರ ಋಕ್ಕು ಅಂದ್ರೆ 1,000 ಋಕ್ಕುಗಳು, 1,000 ಬೃಹತಿ ಸಹಸ್ರ ಋಕ್ಕುಗಳು. ಆ ಋಕ್ಕುಗಳಲ್ಲಿ 36,000 ಸ್ವರಾಕ್ಷರ, 36,000 ವ್ಯಂಜನಾಕ್ಷರ, ಅವುಗಳಲ್ಲಿ 36,000 ಪುರುಷ ರೂಪ, 36,000 ಸ್ತ್ರೀ ರೂಪ. ಸ್ವರಾಕ್ಷರಗಳಿಗೆ ಯಾವ ರೂಪ? ಪುರುಷ ರೂಪ. ವ್ಯಂಜನಾಕ್ಷರಗಳಿಗೆ ಸ್ತ್ರೀ ರೂಪ. ಧಾರಣ ಮಾಡಿಕೊಂಡು ಎಲ್ಲ ನಾಡಿಗಳನ್ನ ಧಾರಣ ಪೋಷಣ ಮಾಡುತ್ತಾ ಭಗವಂತ ನಿಂತಿದ್ದಾನೆ. ಇವುಗಳನ್ನು ಚಿಂತನೆ ಮಾಡಿ ಅದನ್ನೇ ಹೇಳ್ತಾರೆ. ಸಾಧಕರಾದವರು ಮೊದಲು ಮಾಡಬೇಕಾಗಿದ್ದೇನಯ್ಯ ಅಂದರೆ, ನಮ್ಮ ಶರೀರದಲ್ಲಿ ನಾಡಿಗಳೆಷ್ಟಿವೆ ಎಂಬುದನ್ನು ತಿಳಿದು ಆ ನಾಡಿಗಳಲ್ಲಿ ವಾಯುದೇವರು ಸಂಚಾರ ಮಾಡುತ್ತಾ ಇದ್ದಾರೆ ಎಂಬುದು ತಿಳಿದು, ಆ ನಾಡಿಗಳಲ್ಲಿರುವ ಭಗವದ್ ರೂಪಗಳು ತಿಳಿದು, ಆ ನಾಡಿಗಳಲ್ಲಿರುವ ಭಗವದ್ ರೂಪಗಳನ್ನ ತಿಳಿದು ಚಿಂತನೆ ನಿತ್ಯ ಮಾಡ್ತಾ 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 ಬರೋದರಿಂದ ಆ ರೂಪಗಳು ನಾಡಿಗಳ ಒಳಗಿರತಕ್ಕಂಥ ಭಗವದ್ ರೂಪಗಳೇ ಏನು ಮಾಡುತ್ತಾ ಇವೆ ಅಂದರೆ, ನಮ್ಮ ಹಿಂದಿನ ಕರ್ಮಾನುಸಾರ ಪಾಪ ಕರ್ಮಾನುಸಾರ ಆ ನಾಡಿಗಳನ್ನು ಪ್ರಚೋದನೆ ಮಾಡಿ ನಾಡಿಗಳ ಮೂಲಕ ಇಂದ್ರಿಯಗಳ ವ್ಯಾಪಾರ ನಡೆಯುತ್ತಾ ಇದೆ. ಇಂದ್ರಿಯಗಳು ಕುದುರೆಗಳಂತೆ, ಕುದುರೆಗಳಿಗೆ 2 ಮುಖಕ್ಕೆ 2 ಕಡೆ ಹಗ್ಗ ಇರುತ್ತೆ. ಈ ಕಡೆ ಸೆಳೆದರೆ ಈ ಕಡೆ ಹೋಗುತ್ತೆ, ಆ ಕಡೆ ಸೆಳೆದರೆ ಆ ಕಡೆ ಹೋಗುತ್ತೆ. ಆ ಸೆಳೆಯುವಂಥವನಿಗೆ ಅದರ ಹಿಡಿತ ಗೊತ್ತಿರುತ್ತೆ. ಹಾಗೆ ಇಡೀ ಇಂದ್ರಿಯಗಳ ಸೆಳೆತ ಆ 36,000 ಈ ನಾಡಿಗಳು ಶುದ್ಧ ಆಗದಿದ್ದರೆ ನಮಗೆ ಇಂದ್ರಿಯಗಳು ಯಾವಾಗಲೂ ಕೂಡ ಬೇರೆ ಕಡೆಗೆ ಹೊರತಾ ಇರುತ್ತೆ. ದೇವರನ್ನ ಬಿಟ್ಟು ಬೇರೆ ಕಡೆಗೆ ನಮ್ಮ ಇಂದ್ರಿಯಗಳು ಓಡುತ್ತಾ ಇರುತ್ತೆ. ಹಾಗಾದರೆ ನಮ್ಮ ಇಂದ್ರಿಯಗಳು ಸರಿಯಾದ ದಿಕ್ಕಿನಲ್ಲಿ ಭಗವಂತನ ಕಡೆಗೆ ಓಡಬೇಕಾದರೆ ನಮ್ಮ ನಾಡಿಗಳು ಶುದ್ಧ ಆಗಬೇಕು. ಅದನ್ನು ನಾಡಿ ಶೋಧನ ಅಂತ ಕರೆಯುತ್ತಾರೆ. ನಮ್ಮ ನಾಡಿಗಳು ಶುದ್ಧ ಆಗಬೇಕಾದರೆ ಹೇಗೆ ಅಂತ ಪ್ರಶ್ನೆ ಮಾಡ್ತೀರಾ? ಹೇಳಿದ್ರೆ ಮಾಡ್ತೀರಾ? ಮಾಡಲ್ಲ ಅಂದ್ರೆ ಹೇಳಲ್ಲ, ಸುಮ್ಮನೆ ಕೇಳಿ ಹೋಗ. ಹೇಗೆ ಗುರು ಮಂತ್ರ ಮಾಡುತ್ತೀರಲ್ಲ, ಮುಗಿಸಿ ಮುಗಿಸಿದ ಮೇಲೆ ಚೂರು ಹೊತ್ತು ಕೂಡಿ ಇಲ್ಲ ಓಡಬೇಕಾಗುತ್ತೆ ಅಂತ ಹೇಳ್ತೀರಾ? ಚೂರು ಬೇಗ ಹೇಳಿ, ಕೂಡ್ಲಿಕ್ಕಾಗುವಷ್ಟು ಕೈ ಬಿಟ್ಟುಕೊಂಡು ಕೂಡಿ, ಪ್ರಶಾಂತವಾಗಿ ಕೂಡಿ. ಕೂತ ಮೇಲೆ ಇದು ಊಟ ಆದ ಮೇಲೆ ಮಾಡಬೇಡಿ. ಊಟ ಆದ ಮೇಲೆ 4 ತಾಸು ಗ್ಯಾಪ್ ಇರಬೇಕು. ನೀರು ಕುಡಿದಿದ್ರೆ ಏನಾದರೂ ದ್ರವ ಪದಾರ್ಥ ತಗೊಂಡರೆ 1 ಗಂಟೆ ನಂತರ ಮಾಡಿ. ಹೊಟ್ಟೆಯಲ್ಲಿ ಬಿದ್ದ ಕೂಡಲೇ ಇದು ಮಾಡಲಿಕ್ಕೆ ಹೋಗಬೇಡಿ. ಇದನ್ನ ಪ್ರಾಣಾಯಾಮ ಅಂತಾರೆ, ನಾಡಿ ಶೋಧನ ಪ್ರಾಣಾಯಾಮ. ಇದರಲ್ಲಿ ಅಂತ ಕಷ್ಟ ತೊಂದರೆ ಏನೂ ಇಲ್ಲ. ಏನದು ಅಂದರೆ ಸರಿಯಾದ ಆಸನದಲ್ಲಿ ಕೂತ್ಕೊಳ್ಳಿ. ಅದು ಎಷ್ಟೊತ್ತು ಮಾಡುತ್ತೀರೋ ಆ ಹೊತ್ತು ಎಷ್ಟೊತ್ತು ಮಾಡಬೇಕು, ನಿಮ್ಗೆ ಎಷ್ಟೊತ್ತು ಹಿಡಿಯುತ್ತೋ ನೋಡಿಕೊಳ್ಳಿ. ಒಂದು 1/2 ಗಂಟೆ, ಗಂಟೆ ಕದರದೆ, ನೋವಾಗದೆ, ಸುಖವಾಗಿ ನಿಮಗೆ ಎಷ್ಟು ಹೊತ್ತು ಕೊಡ್ಲಿಕ್ಕಾಗುತ್ತೋ ಅಷ್ಟು ಹೊತ್ತು ಕೊಡ್ಲಿಕ್ಕೆ ಅನುಕೂಲವಾದ ಪೋಶ್ಚರ್, ಆ ರೀತಿ ಭಂಗಿಯಲ್ಲಿ ಕೂತ್ಕೊಳ್ಳಿ. ಒಂದು ಕಾಲು ಮೇಲೆ ಒಂದು ಕಾಲು ಹಾಕ್ತೀರಾ, ಹಾಗೆ ಅನುಕೂಲವ ಹಾಗೆ ಕೊಡಿ. ಇಲ್ಲ ಮಾಮೂಲಾಗಿ ಪದ್ಮಾಸನ ಅಂತ ಕೊಡ್ತೀರಾ, ಸ್ವಸ್ತಿಕಾಸನ ಅಂತ ಹಾಗೆ ಕೊಡಿ, ಅಥವಾ ವಜ್ರಾಸನ, ವೀರಾಸನ, ಯಾವ್ದಾವುದು ಸರಿ. ಆದರೆ ಸಾಮಾನ್ಯ ಸ್ವಸ್ತಿಕ, ನಿಮಗೆ ಯಾವುದು ಸುಖವೋ ಆ ಸುಖ ಆಸನದಲ್ಲಿ ಕೂತ್ಕೊಳ್ಳಿ. ಕೂತಾಗ ಬೆನ್ನೆಲುಬು ಬೈಟಾಗಿರಬೇಕು, ತಲೆಯು ಸರಿಯಾಗಿ ಸಮಕಾಯ ಶಿರೋ ಗ್ರೀವು ಚೆನ್ನಾಗಿಟ್ಟುಕೊಳ್ಳಿ. ಇಷ್ಟಿಟ್ಟುಕೊಂಡು ಚಿಂತನೆ ಏನಂತ ಅಂದರೆ ಶ್ವಾಸದ ಮೇಲೆ ತಲೆಯೆಲ್ಲ ಇಡಬೇಡಿ. ಒಳಗೆ ದೇವರು ಚಿಂತನೆ ಮಾಡಿ ಇಡ್ಲಿಕ್ಕೆ ಹೋದ್ರೆ ಮೂರ್ತಿ ನಿಲ್ಲಲ್ಲ, ನಿಲ್ತಾ ನಿಲ್ತಾ ಇರಲ್ಲ. ಯಾಕೆ? ಅಭ್ಯಾಸ ಇಲ್ಲ, ಮಾಡಿಲ್ಲ. ಇದಕ್ಕಿದ್ದಂತೆ ನಾವು ಕೂತು ಬಾ ಅಂತ ಬರ್ತಾ ನಾವು ಬರಲ್ಲ. ಆದ ಕಾರಣ ಅದಕ್ಕೂ ಮುಂದೆ ಅಭ್ಯಾಸ ಮಾಡಿ ಈಗ ಸದ್ಯಕ್ಕೆ ಮಾಡೋದೇನು ಅಂದರೆ ಒಂದು ಕಡೆ ಕಾನ್ಸಂಟ್ರೇಷನ್ ಬೇಕಲ್ಲ, ಸುಮ್ಮನೆ ಕೊಟ್ಟರೆ ಮನಸ್ಸೆಲ್ಲ ಹೋಗ್ತಾ ಇರುತ್ತೆ. ಅದನ್ನ ಒಂದು ಕಡೆ ಇಡಿ. ಎಲ್ಲಿಡಬೇಕು ಅಂದರೆ ಕಣ್ಣು ಮುಚ್ಚಿ ನಿಧಾನವಾಗಿ ಗಾಳಿ ತಗೊಳ್ಳಿ, ನಿಧಾನವಾಗಿ ಗಾಳಿ ತಗೊಳ್ಳಿ. ಎಲ್ಲಿ ಒಳಕ್ಕೆ ನಿಧಾನವಾಗಿ ಗಾಳಿ ತಗೊಳ್ಳಿ, ನಿಧಾನವಾಗಿ ಗಾಳಿ ಬಿಡ್ತಾ ಬನ್ನಿ. ಹೌದಾ? ರೇಚಕ ಪೂರಕ ಎರಡೂ ಮಾಡುತ್ತಾ ಆ ಮಾಡುವ ಕಾಲಕ್ಕೆ ಆ ಗಾಳಿಯ ಮೂಲಕ ವಾಯುದೇವರು ಹಂಸನಾಮಕ ಭಗವಂತ ನನ್ನ ಒಳಗೆ ಪ್ರವೇಶ ಮಾಡಕ, ನನ್ನ ನಾಡಿಗಳಲ್ಲಿ ಪ್ರವೇಶ ಮಾಡಕ, ಆ ನಾಡಿಗಳನ್ನು ಶುದ್ಧ ಮಾಡತಾ ಇದ್ದಾರೆ ಅಂತ ಆಲೋಚನೆ ತಲೆಯಲ್ಲಿ ಬರ್ತಾ ಬರ್ತಾ ಬರಲಿ. ಆ ಮನಸ್ಸಿನಲ್ಲಿ ಆ ವಾಯುದೇವರ ಸಂಚಾರವನ್ನೇ, ಹೊರಗೆ ಬರುತ್ತೆ ಶ್ವಾಸ, ಒಳಗೂ ಬರುತ್ತೆ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಶ್ವಾಸದ ಮೇಲೆ ಬರೀ ಶ್ವಾಸ ಅಲ್ಲ, ಅಲ್ಲಿ ವಾಯುದೇವರು ಬರ್ತಾ ಇದ್ದಾರೆ, ಒಳಗು ಹೋಗ್ತಾ ಇದ್ದಾರೆ, ಗಾಳಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಗಾಳಿಯೇ ವಾಯುದೇವರಲ್ಲ, ಗಾಳಿ ಒಳಗೆ ವಾಯುದೇವರು, ವಾಯುದೇವರೊಳಗೆ ಭಗವಂತ. ಆತನ ಹೆಸರು ಹಂಸ, ಹಂಸನಾಮ ಭಗವಂತ ವಾಯುದೇವರ ಮೂಲಕ ಇದು ಮಾಡಿಸ್ತಾ ಇದ್ದಾರೆ ಎಂಬುದನ್ನ ಚೆನ್ನಾಗಿ ಚಿಂತನೆ ಮಾಡುತ್ತಾ ವಾಯುದೇವರು ನಮ್ಮ ಶರೀರದ ಕಣ ಕಣದಲ್ಲಿ ಪ್ರವೇಶ ಮಾಡಿ ನಮ್ಮ ಹಿಂದಿನ ಅನೇಕ ಜನ್ಮದ ಪಾಪ ಕರ್ಮ ಪಾಪ ನಮ್ಮ ಕಣ ಕಣದಲ್ಲಿ ತುಂಬಿ ಕೂತಿದೆ, ಅದನ್ನೆಲ್ಲ ಹೊರಗೆ ತೆಗೆದು 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 ಒಳಗೆ ತಗೊಂಡು ಶ್ವಾಸದಿಂದ ವಾಯುದೇವರು ವಿಶೇಷವಾಗಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಹೊರಗೆ ಶ್ವಾಸದ ಮೂಲಕ ಎಲ್ಲವನ್ನ ಹೊರಗೆ ಹಾಕುತ್ತಾ ಇದ್ದಾರೆ, ಪಾಪವನ್ನ ಹೊರಗೆ ಹಾಕಿಬಿಡುತ್ತಾ ಇದ್ದಾರೆ ಎಂಬ ಚಿಂತನೆಯಿಂದ ನೀವು ಈ ವಾಯುದೇವರ ಮೇಲೆ ಚೆನ್ನಾಗಿ ಮನಸ್ಸು ಮಾಡ್ತಾ ಮಾಡ್ತಾ ಬನ್ನಿ. ಒಂದು ಸಲ ಬಿಟ್ಟು ಒಂದು ಸಲ ತಗೊಂಡು, ಒಂದು ಸಲ ಬಿಟ್ಟು ಒಂದು ಸಲ ತಗೊಂಡ್ರೆ ಒಂದು ಸೈಕಲ್ ಎಟಸ್ ಮಾಡಿಕ್ಕೆ ನೂರು ಸಲ ಮಾಡಿ. ಮಾಮೂಲಾಗಿ ಸಲ ಸಲ ತಗೊಂಡು ಬಿಡೋದು ಸುಲಭ, ನಿಧಾನವಾಗಿ ತಗೊಳ್ಳಿ. ಆ ತಗೊಳ್ಳೋ ಕಾಲಕ್ಕೆ ಕೌಂಟ್ ಮಾಡಿ ಚೆನ್ನಾಗಿ, ಒಂದು ಎರಡು ಮೂರು ಬೇಡ, ಒಂದು ಎರಡು ಮೂರು ಬೇಡ, ಏನ್ ಮಾಡೋಣ? ವಾಯುದೇವರ ಚಿಂತನೆ ಬರಬೇಕಾದ್ರೆ ಸಮ ಹೌದಾ? ಅಲ್ಲಿ ಅನಿರುದ್ಧ ಪ್ರತಿಯೊಂದು ಸಂಕರ್ಷಣ ವಾಸುದೇವ ನಾರಾಯಣ ಹೊರಗೆಳ್ಬೇಡಿ, ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನಿಧಾನವಾಗಿ ಗಾಳಿ ಬಿಡ್ತಾ ಬನ್ನಿ, ಹಾಗೇ ತಗೊಳ್ತಾ ಬನ್ನಿ. ಇದು ಎಷ್ಟು ಸಲ ಮಾಡಬೇಕು ಅಂದ್ರೆ ಒಂದು ನೂರು ಸಲ. ಎಷ್ಟೊತ್ತಾಗುತ್ತೆ ಬಿಟ್ಟು ತಗೊಳ್ಳಿ? ಹತ್ತು ಹದಿನೈದು ನಿಮಿಷದಲ್ಲಿ ಆಗುತ್ತೆ, ಹೆಚ್ಚಿಲ್ಲ. ಅದಾದ ಮೇಲೆ ಇದೇ ಚಿಂತನೆ, ಗಾಳಿಯನ್ನು ತಗೊಳ್ಳುವ ಕ್ರಮ ಬೇರೆ. ಹೇ ಅಂದರೆ ಎರಡೂ ಹೊಳ್ಳೆಗಳಿಂದ, ಮೂಗಿನ ಹೊಳ್ಳೆಗಳಿಂದ ತಗೊಂಡು ಬಿಟ್ಟುವಲ್ಲ, ಈಗ ಇನ್ನೊಂದು ಹದಿನೈದು ನಿಮಿಷ, ಇಪ್ಪತ್ತು ನಿಮಿಷ. ಹೇಗೆ? ಎಡ ಹೊಳ್ಳೆಯಿಂದ ತಗೊಳ್ಳಿ, ಒಳಕ್ಕೆ ಪೂರ್ಣವಾಗಿ ತಗೊಳ್ಳಿ, ಬಲದಿಂದ ಬಿಡಿ. ಬಲದಿಂದ ತಗೊಳ್ಳಿ, ಎಡದಿಂದ ಬಿಡಿ. ಎರಡೂ ಸೇರಿದ್ರೆ ಒಂದು ಸೈಕಲ್ ಅಂತಾದ್ದು ಎಷ್ಟು ಮಾಡ್ತೀರಾ? ನೂರು ತಿಟ್ಟುಕೊಳ್ಳಿ, ಮೂರಕ್ಕೆ ಬರುತ್ತೆ ಅಲ್ವಾ? ಯಾಕೆ ನಮ್ಮ ಮೂರೇ ಇಟ್ಟುಕೊಂಡ್ಬಿಟ್ರೆ ಏನೂ ಇಲ್ಲದಾಗಿ, ಅದಕ್ಕೆ ನಮಗೆ ನೂರ ಎಂಟು ಗಾಯತ್ರಿ ಮಾಡಿ ಅಂದರು. ನಾವು ಸ್ಟ್ಯಾಂಡರ್ಡ್ ಆಗಿ ಹತ್ತಕ್ಕೆ ನಿಂತು, ಹತ್ತೆ ಅಂತ ಕೊಟ್ಟಿದ್ರೆ ಒಂದಕ್ಕೆ ಇರ್ತಾರೆ. ಅದಕ್ಕೆ ನೂರು ತಿಟ್ಟುಕೊಂಡು ಮಾಡಿ. ಅವ ಆಚಾರ ಹೇಳಿದ್ದಾರೆ ಮೂರಕ್ಕೆ ಹೋಗೋಣ ಅಂತ ಬೇಡ, ನೀವು ಮಾಡ್ತಾ ಬನ್ನಿ. ಬೇಕಾದ್ರೆ ಈ ಎರಡು ದಿವಸ, ನಾಳೆ ನಾಳದ್ದು ಮಾಡಿ. ಆಚೆ ನಾಳದ್ದು ಬರ್ತೀರಲ್ಲ, ಮೂರನೇ ತಾರೀಕು ಬಂದಾಗ ಹೇಗಿದೆ ಅಂತ ನನಗೆ ಬೆಳಿಗ್ಗೆ ಮಾಡಿ. ಸಂಜೆ ಸ್ವಲ್ಪ ಟೈಮ್ ಇರುತ್ತಾ? ಮನಸ್ಸಿದ್ರೆ ಆ ಮಾರ್ಗ ಇದೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇ ಇರ್ತೀರ ಮಾಡಿ ಅಂದ್ರೆ ಈ ಕಾರ್ಯಕ್ರಮ ಇದೆ, ಇಲ್ಲೇ ಇರಬೇಕು ಅಂತ ಹೇಳ್ತೀರಾ? ಈ ಕಾರ್ಯಕ್ರಮಗಳ ಮಧ್ಯೆ ಒಂದು ಹತ್ತು ನಿಮಿಷವೂ ಸಿಗಲ್ಲವ ನಿಮಗೆ? ಸರಿ, ನಾನೇನ್ ಮಾಡ್ಲಿಕ್ಕೆ ಸಿಕ್ಕವರು ಮಾಡಿ. ನಿಮಗೆ ಯಾರಿಗೆ ಮನಸ್ಸಿಗೆ ಬರುತ್ತೆ, ಯಾರಿಗೆ ಮಾಡಬೇಕು ಅಂತಿರುತ್ತೆ, ಯಾರಿಗೆ ಸಮಯ ಸಿಗುತ್ತೆ ಅವರು ಮಾಡಿ. ಸಿಗದಿದ್ದವ್ರಿಗೆ ಏನ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ. ಸಾಮಾನ್ಯ ಮಾಡಬೇಕಾದ ಕ್ರಮ ಹೀಗೆ, ಎರಡು ಹೊತ್ತು ಮಾಡಿದರ ಇನ್ನ ವಿಶೇಷ ಶುದ್ಧಿ ಆಗುತ್ತೆ, ಮೂರು ಹೊತ್ತು ಮಾಡಿದರ ಇನ್ನ ವಿಶೇಷ. ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ತೀರಾ? ಮಧ್ಯಾಹ್ನ ಊಟಕ್ಕೆ ಮೊದಲು ಮಾಡಿ, ಊಟಕ್ಕೆ ಮುಂಚೆ ಬೆಳಿಗ್ಗೆ ಹಾಲು ಫಲ ಎಲ್ಲ ಆಗುತ್ತಲ್ಲ, ಮಧ್ಯಾಹ್ನ ಊಟ ಯಾಕಾಗಂದ್ರೆ ಊಟವೂ ಮಾಡ್ತೀವಲ್ಲ, ಊಟ ಜೊತೆಗೆ ಮೊದಲು ಮಾಡಿ. ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟ ಯಾಕೆ? ಅದನ್ನು ಮಾಡ್ತೀವಲ್ಲ, ಅದಕ್ಕೆ ಮೊದಲು ಮಾಡಿ ಹೋಗುತ್ತಲ್ಲ. ಅದರಿಂದ ಸರಿಯಪ್ಪ, ನಿಮ್ಗೆ ಅಂತ ಅರ್ಥ ಆಯ್ತು, ಮಾಡಬೇಕು ಅಂತ ಮನಸ್ಸಿದ್ರೆ ಯಾವಾಗಾದ್ರೂ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ, ಪ್ರಶ್ನೆ ಇಲ್ಲ. ಸರಿ ಮಾಡಿ. ಇಷ್ಟು ಮಾಡ್ತಾ ಬಂದ್ರೆ ಏನಾಗುತ್ತೆ, ನಿಮಗೆ ಅನುಭವ ಆಗ್ತಾ ಬರುತ್ತೆ, ಮನಸ್ಸು ಶರೀರ ಹಗೂರ ಆಗ್ತಾ ಬರುತ್ತೆ. ಬೇಕಾದ್ರೆ ನೀವು ಮಾಡಿ ನಾಡಾಚನೆ ಬರ್ತಾರೆ, ನಿಮ್ಗೆ ಬಾಯಿಂದ ಬರುತ್ತೆ, ಮಾಡದಿದ್ರೆ ಬರಲ್ಲ. ಮಾಡಿ ನೋಡಿ, ಒಂದು ಎರಡು ದಿವಸ ಮಾಡಿದರೇನೆ ಅಷ್ಟು ಪರಿಣಾಮ ಬೀರಿದರೆ ದಿನಾಂಕೂ ಮಾಡಿದರೆ ಪರಿಸ್ಥಿತಿ ಹೇಗೆ? ಬೇರೆಯವರು ಬರೇ ಗಾಳಿಯ ಮೇಲೆ ಮನಸ್ಸು ನಿಲ್ಲಿಸ್ತಾರೆ, ನಾವು ಬರೀ ಜಡವಾದ ಗಾಳಿಯ ಮೇಲೆ ಮನಸ್ಸು ನಿಲ್ಲೋದು ಬೇಡ. ವಾಯುದೇವರ ಒಳಗೆ ನಾವು ಸಾವಿರ ಆರು ನೂರು ಶ್ವಾಸ ಮಂತ್ರ ಜಪ ತಾವು ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬುದನ್ನ ಚಿಂತನೆ ಮಾಡ್ತಾ 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 ಆ ಶ್ವಾಸವನ್ನ ಬಿಡತ್ತಾ ತಗೊಳತ್ತಾ ಎಂದು ಮಾಡಿಲ್ಲಲ್ಲ ವಚನದಲ್ಲಿ, ಬರೀ ಕೇಳೋದಷ್ಟೇ, ಈ ತರ ಎಂದು ಮಾಡಿಲ್ಲಲ್ಲ. ಮಾಡಿ ಮಾಡಿದರೆ ಚೆನ್ನಾಗಿ ಅಮ್ಮ ನೀವು ಯಾರ್ಯಾರು ಏನೇನ್ ಮಾಡ್ತಾ ಇದ್ದೀರೋ ನನ್ಗೆ ಗೊತ್ತಿಲ್ಲ. ನಾನು ಹೇಳಿದ್ ಇಷ್ಟು ಇಷ್ಟು ಮಾಡಿ ಆಯ್ತಾ? ನೀವು ಮೂರು ಸಲವೋ ಆರು ಸಲವೋ ನನ್ಗೆ ಗೊತ್ತಿಲ್ಲ, ನಾನು ಹೇಳಿದ್ದು ನೂರು ಸಲ ಅದು ಮುಗಿಸಿ ಸರಿ ಹೋಗುತ್ತೆ. ಅದನ್ನ ಸೇರಿಸಿಕೊಂಡ್ರೆ ಸೇರಿಸಿಕೊಂಡ್ರೆ ನಿಮಗೆ ವಿಶೇಷವಾದಂಥ ಒಳಗೆ ಆ ಶುದ್ಧಿ ಆಗ್ತಾ ಬರುತ್ತೆ, ಸಾಧನ ನಡೆಯುತ್ತೆ. ಇನ್ನ ಮುಂದೆ ಭಗವಂತ ನಮ್ಮ ಶರೀರದಲ್ಲಿ ಅನೇಕ ರೂಪಗಳಿಂದ ನಿಂತ. ಯಾವ್ಯಾವ ರೂಪಗಳಿಂದ ನಿಂತ ಅಂದ್ರೆ ಅವತ್ತು ಹೇಳಿದನಲ್ಲ ಯಾವುದು, ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೂಪಗಳು ಹೇಗೆಗಿವೆ ಅಂತ ಹೇಳಿದನಲ್ಲ, ಅಲ್ಲಿ ಹೇಳಿದ್ದು ಎಲ್ಲಿ, ಬಿಂಬನೊಳಗೆ ಹೇಳಿದ್ದು. ಜೀವ ಬಹಳ ಸೂಕ್ಷ್ಮ, ಆ ಸೂಕ್ಷ್ಮನಾದ ಜೀವನೊಳಗೆ ಬಿಂಬ ಮೂರ್ತಿ ಇರ್ತಾನಲ್ಲ, ಅವನ ತಲೆ ಹೀಗೆ ಕೈ ಹೀಗೆ ಎಲ್ಲ ಹೇಳಿತ್ತು. ಅದು ಎಟಕಲ್ಲ ಮನಸ್ಸಿಗೆ ಅಂತ ಅವನೇ ನಮ್ಮ ಶರೀರದ ಸುತ್ತು ಇದ್ದಾನೆ, ಹೀಗೆ ಹೀಗೆ ರೂಪಗಳು ಅಂತ ಹೇಳಿತ್ತು. ಒಂದೇನಾದ್ರೂ ನೆನಪಿದೆಯಾ? ಶಿರಸ್ಸು ನಾರಾಯಣ, ಲಲಾಟ ಗೋಲಕಗಳು
ಕಪಿಲ
ಕಪಿಲ ಒಂದು ನಿಮಿಷ ಕೇಳಿದ್ರೆ ಹೇಳಿ, ಗೋಲಕಗಳು
ಕಪಿಲ
ರೂಪ, ಅದರಲ್ಲಿ ಬಿಳಿ ಭಾಗ ಕಪ್ಪು ಭಾಗ ಕೃಷ್ಣ, ಮಧ್ಯೆ ಕಪಿಲ ಚುಕ್ಕೆ, ಇಷ್ಟು ಬಂತಲ್ಲ ಕೆಟ್ಟು ಚೆನ್ನಾಗಿದೆ. ಆ ಥರ ಮಾಡ್ತಾ ಬಂದು ಅಲ್ಲ, ಯಾಕೆ ಬಿಂಬನಲ್ಲಿ ಚಿಂತನೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಇಲ್ಲಿ ಚಿಂತನೆ ಮಾಡಿ ಸೂಕ್ಷ್ಮ ರೂಪದಿಂದಲೂ ಹಾಗೆ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಬಿಂಬನೇ ಈ ಶರೀರದಲ್ಲಿ ಇಷ್ಟು ರೂಪಗಳಿಂದ ನಿಂತ ಅದೇ ಹೇಳ್ತಾ ಬರ್ತಾರೆ. ಶಿರಸ್ಸಿನಲ್ಲಿ ಕಪಾಲ ಉಪರಿಭಾಗದಲ್ಲಿ ಇಲ್ಲಿ ಹೇಳ್ತಾರೆ, ಶಿರಸ್ಸು ನಾರಾಯಣ, ಕಪಾಲದ ಉಪರಿಭಾಗ ವಾಸುದೇವ ರೂಪಗಳು ತಯಾರಾಗಿದೆ. ನಂತರ ಲಲಾಟೆ ಕೇಶವ, ಭ್ರೂಮಧ್ಯೆ ಭ್ರೂದ್ವಯೇಚ ನಾರಾಯಣ, ಎರಡು ಕಪೋಲಗಳಲ್ಲಿ ಸಂಕರ್ಷಣ, ಹೌದಾ ಚೆನ್ನಾಗಿ ಬಂತು. ಮೂಗಿನಲ್ಲಿ ಇಂದ್ರಿಯ ಪ್ರತ್ಯುಮ್ನ ನರಸಿಂಹ, ಹೌದಾ ಹಾಗೆ ಕಣ್ಣು ಇಂದ್ರಿಯ, ಬಲಗಣ್ಣು ಎಡಗಣ್ಣು ಅನಿರುದ್ಧ, ಬಲಗಣ್ಣು ಪ್ರದ್ಯುಮ್ನ ಎಡಗಣ್ಣು ಅನಿರುದ್ಧ, ಡಬ್ಬಿ ಗೋಲಕ ಅನಿರುದ್ಧ ಪ್ರದ್ಯುಮ್ನರಲ್ಲ ಒಳಗಿರುವ ಇಂದ್ರಿಯ, ಹೌದಾ ಇಲ್ಲಿ. ಮತ್ತು ಮೂಗಾದ ಮೇಲೆ ಎರಡು ತುಟಿಗಳಲ್ಲಿ ವಾಸುದೇವ, ಮೇಲೆ ಮೇಕುಟಿ ಬಳಕುಟಿ ಸಂಕರ್ಷಣ, ಮೇಲೆ ದಂತ ಪಂಕ್ತಿಗಳು ಕಳಗಿನ ದಂತ ಪಂಕ್ತಿಗಳು, ಅಕ್ಕಂದು ಬರಬೇಡಿ, ಎರಡೂ ದಂತ ಪಂಕ್ತಿಗಳು ಪ್ರತಿಮ್ನ ಅದನ್ನೇ ಮತ್ತೂ ಹೇಳ್ತಾ ಬಂದರು. ಇಲ್ಲಿಷ್ಟೇ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ, ಅವನಿಗೆ ನಾಲ್ಕು ಕೈಗಳು ಹೇಳಿದ್ದಾರೆ ಅಲ್ವಾ, ನಾಲ್ಕು ಕೈ ಮೇಲಿನ ಎರಡು ಕೈ ಎಲ್ಲ ನಮಗಿಲ್ಲ. ಆದ ಕಾರಣ ಅವ ಏನ್ ಮಾಡಿದ್ದಾನೆ, ಹಾಗಾದ್ರೆ ಸುತ್ತಿರೋ ದೇವರ ರೂಪಕ್ಕೆ ನಾಲ್ಕು ಕೈ ಇದೆಯಾ ಎರಡು ಕೈ ಇದೆಯಾ ಅಂತ. ನಮ್ಮ ಸುತ್ತು ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಿಂತ ರೂಪಕ್ಕೆ ಎರಡು ಕೈ ಇದೆಯಾ ನಾಲ್ಕು ಕೈ ಇದೆಯಾ, ನಾಲ್ಕು ಇದೆ ನಮಗೆ ಎರಡು ಎಕ್ಸ್ಟ್ರಾ ಇಲ್ಲ ಆದ್ದರಿಂದ ಆತ ಕೈ ಸುಮ್ಮನೆ ಇಟ್ಟುಕೊಂಡಿದ್ದಾನೆ, ನಮ್ಮ ಎರಡು ಕೈಯಲ್ಲಿ ಎರಡು ಕೈ ಇಟ್ಟಿದ್ದಾನೆ. ಹಾಗೆ ಇಡೀ ಒಂದು ವೇಳೆ ನಾರಾಯಣ ರೂಪ ಹಾಗೆ ಬಿಟ್ಟು ನಿಂತರೆ ನಮ್ಮ ಎಲ್ಲ ದೇಹ ಸುತ್ತು ಒಳ ಎತ್ತೋರಿ ನಿಂತರೆ ಆ ತರ ಭಗವಂತ ನಿಂತಿದ್ದಾನೆ. ಇದನ್ನ ಹೇಳಿದ್ದಕ್ಕೆ ಮತ್ತು ನಾನು ಅದನ್ನ ಮತ್ತು ಹೇಳ್ತಾ ಇಲ್ಲ. ಅಲ್ಲಿ ಹೇಳಿದ್ದೆ ಯಾವ್ಯಾವ ಧಾರಕ ರೂಪಗಳು? ಶರೀರ ಧಾರಣೆ ಮಾಡುವ ರೂಪಗಳು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳು ಬಂತಲ್ಲ, ಆದ ಮೇಲೆ ನಾಡಿ ಧಾರಕ ರೂಪಗಳು ಹೇಳಿದರು. ನಂತರ ಶರೀರ ಧಾರಕ ರೂಪಗಳೆಲ್ಲ ಹೇಳಿದರು. ಇವಾಗ ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ ಎಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಹೇಳುತ್ತಾರೆ, ಇದು ಧಾರಕ ರೂಪಗಳು. ಇನ್ನ ಚೇಷ್ಟಕ ರೂಪಗಳು ಏನು ಹೇಳ್ತಾರೆ? ಚೇಷ್ಟ ಅಂದ್ರೆ ಏನು? ನಮ್ಮಿಂದ ಕೆಲಸ ಮಾಡಲಿಕ್ಕೆ ನಮಗೆ ಯಾವ ಯಾವ ಕಾಲದಲ್ಲಿ ಕೆಲಸ ಮಾಡ್ತೀವಿ? ಎಚ್ಚರ ಕಾಲ, ಸ್ವಪ್ನ ಕಾಲ, ಸುಶಕ್ತಿ ಕಾಲ, ಮೂರು ಕಾಲಗಳು ತಾನೇ ಇರೋದು. ಅದು ಬಿಟ್ಟರೆ ಬೇರೆ ಕಾಲ ಇಲ್ಲ ನಮಗೆ. ಅಂದ್ರೆ ಉಂಟು, ಗೊತ್ತಾ ಗೊತ್ತಿಲ್ಲ? ಎಚ್ಚರ ಕಾಲ, ಜಾಗೃತ ಕಾಲ ಇದೆಯಲ್ಲ, ಜಾಗೃತ ಕಾಲದಿಂದ ಸ್ವಪ್ನ ಕಾಲಕ್ಕೆ, ಸ್ವಪ್ನಕ್ಕೆ ಹೋಗುವಾಗ ಮಧ್ಯೆ ಈ ಕಣ್ಣಿನಿಂದ ಬರತಕ್ಕಂತಹ ಭಗವಂತ ವಿಶ್ವ ಕಂಠಕ್ಕೆ ಬಂದರೆ, ಕೈಯಸನತ್ರ ಸೇರಿದರೆ ಸ್ವಪ್ನಾವಸ್ಥ. ಆದರೆ ಇನ್ನ ಕಂಠಕ್ಕೆ ಸೇರಲಿಲ್ಲ ವಿಶ್ವ, ಕಣ್ಣು ಬಿಟ್ಟಾಯಿತು, ಕಣ್ಣಿನ ಸ್ಥಾನ ಬಿಟ್ಟಾಯಿತು, ಕಂಠಕ್ಕೆ ಸೇರಲಿಲ್ಲ. ಇನ್ನ ಮಧ್ಯದಲ್ಲಿ ಟ್ರಾಫಿಕ್ ಅಲ್ಲಿ ಇದ್ದಾರೆ. ಅವಾಗ ಸ್ವಪ್ನವೂ ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳ ವ್ಯಾಪಾರವೂ ಆಗ್ತಾ ಇರುತ್ತೆ. ಅಂದ್ರೆ ಸ್ವಪ್ನದಲ್ಲಿ ಸ್ವಪ್ನ ಬೀಳ್ತಾ ಇರುತ್ತೆ, ಓದರ್ತಾ ಇರ್ತಾರೆ, ಪಕ್ಕವನ್ನು ಹೊಡಿತಾ ಇರ್ತಾರೆ, ಓದುತ್ತಾ ಇರ್ತಾರೆ, ಇವೆಲ್ಲ ಕೂಡ ವ್ಯಾಪಾರ. ಉಭಯಾವಸ್ಥ, ನಂತರ ಸ್ವಪ್ನಾವಸ್ಥ. ಸ್ವಪ್ನಾವಸ್ಥೆಗೂ ಸುಷುಪ್ತಿ ಅವಸ್ಥೆಗೂ ಮಧ್ಯೆ ಮೋಹಾವಸ್ಥ ಅಂತ ಬರ್ತಾ ಇರುತ್ತೆ. ಚೂರು ಸ್ವಪ್ನ ಬಿಡ್ತಾ ಇರುತ್ತೆ, ಚೂರು ಒಳ್ಳೆ ನಿದ್ದೆಯು ಬರ್ತಾ ಇರುತ್ತೆ, ನಂತರ ಒಳ್ಳೆ ಗಾಢ ನಿದ್ರೆ, ನಂತರ ತಟ್ಟನೆ ಎಚ್ಚರ ಅಲ್ಲ. ಹೇಗೆ? ಅಲ್ಲಿಂದ ಮತ್ತೂ ಮೋಹಾವಸ್ಥ, ಅಲ್ಲಿಂದ ಸ್ವಪ್ನಾವಸ್ಥ, ಅಲ್ಲಿಂದ ಉಭಯಾವಸ್ಥ, ಅಲ್ಲಿಂದ ಜಾಗೃತಾವಸ್ಥ. ಇಷ್ಟು ತರ್ತಾರೆ ಅಲ್ಲ. ಅದು ಹಾಗಾದರೆ ಎಷ್ಟಾಯ್ತು ಅವಸ್ಥೆಗಳು? ಐದಾಯ್ತಲ್ಲ ಅಂದ್ರೆ ಐದಲ್ಲ, ಆರಲ್ಲ, ಐದು. ಐದು ಮೂರರಲ್ಲೇ ಸೇರಿಬಿಡುತ್ತೆ, ಆದ ಕಾರಣ ಪ್ರತ್ಯೇಕ ಹೇಳಿಲ್ಲ. ಅದಕ್ಕೆ ಹೇಳುತ್ತಾರೆ, ಈ ಮೂರು ಅವಸ್ಥೆಗಳು ನಮಗೆ ನಾವು ತಂದುಕೊಳ್ಳೋದಾ, ಅವನು ಕೊಡೋದಾನೇ ಕೊಡೋದು? ಅದು ಗೊತ್ತಾಯ್ತಲ್ಲ, ನಮ್ಮ ಸಾಕು ಬೇಕಾದಷ್ಟಾಯ್ತು, ನಾವೇ ತಂದುಕೊಡೋದು ಅಂದ್ರೆ ಬಹಳ ಕಷ್ಟ ಅಲ್ವಾ? ಸರಿ, ಅವಾಗ ಭಗವಂತ ಏನು ಮಾಡಿದ ಅಂದ್ರೆ, ವಾಸುದೇವ ನಾಮಕ ಭಗವಂತ ಬ್ರಹ್ಮ ವಾಯುಗಳಿಂದ ಕೂಡಿಕೊಂಡು ಶಿರಸ್ಸಿನ ಬ್ರಹ್ಮರಂಧ್ರ ಒಡಕೊಂಡು, ಅಲ್ರಿ ಮೊದಲೇ ತೂತು ಇಲ್ಲ, ಜೀವಿಯ ಶರೀರ ತಯಾರಾದ ಕಾಲಕ್ಕೆ ತೂತಿಲ್ಲ, ಸ್ವಾಮಿ ತೂತು ಮಾಡಿಕೊಂಡೇ ಪ್ರವೇಶ ಮಾಡಿದ. ಯಾಕೆ ಮಾಡಿದ್ರಪ್ಪ? ಹಾಗೆ ಪ್ರವೇಶ ಮಾಡಬಹುದಾಗಿತ್ತಲ್ಲ ಅಂದ್ರೆ, ಮುಂದೆ ಜೀವ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲಿಂದ ಹೋದ್ರೆ. ಅಲ್ಲಿಂದ ಹೋದ್ರೆ ಸಾಮಾನ್ಯವಾಗಿ ಅಲ್ಲಿಂದ ಹೋಗ್ಲಿಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಮಾಮೂಲಾಗಿ ಒಳ್ಳೆ ಸಾಧನೆ ಮಾಡಿದವರಾದರೆ ಮೇಲ್ಭಾಗದ ರಂಧ್ರಗಳಿಂದಲೇ ಹೋಗಿಬಿಡುತ್ತೆ, ಕಣ್ಣು, ಮೂಗು, ಕಿವಿ, ಬಾಯಿ, ಅಲ್ಲಿಂದಲೇ ಹೋಗ್ತಾ ನಾ ವಿಶೇಷ ಸಾಧನೆ ಮಾಡಿದವರಿಗೆ ಬ್ರಹ್ಮರಂಧ್ರ ಇದನ್ನು ಸೀಳಿಕೊಂಡು ಹೋಗುತ್ತೆ. ಅದು ಬಹಳ ಅಪರೂಪದ್ದು. ಇನ್ನ ಸಾಧನೆ ಇಲ್ಲ, ಏನಿಲ್ಲ, ಸುಮ್ಮನೆ ತಿಂದು ಕುಡಿದು ಮಾಡಿರ್ಬೋದು, ಏನೂ ಇಲ್ಲ ಅಂತ ಹೇಳಿದರೆ ಕೆಳಗಿನ ಮಾರ್ಗದಿಂದಲೇ ಹೋಗಿಬಿಡುತ್ತೆ, ಮಲಮೂತ್ರ ಮಾರ್ಗದಿಂದ ಅವರನ್ನು ಕರ್ಕೊಂಡು ಹೋಗಿಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ದೇ ಆಪ್ಷನ್, ಎಲ್ಲಿ ಹೋಗ್ಬೇಕು ಅಂತ. ಒಳ್ಳೆ ಸಾಧನೆ ಮಾಡಿದ್ವ, ಮೇಲ್ಗಡೆಯಿಂದ ಹೋಗ್ಬೋದು. ಇಲ್ಲ, ಸಾಧನೆ ಏನು ಮಾಡಿಲ್ಲ, ಸುಮ್ಮನೆ ಕೂತುವ, ಅವರೇ ಕರ್ಕೊಂಡು ಹೋಗ್ತಾರೆ, ನಾವೇ ಹೋಗ್ಬೇಕಾಗಿಲ್ಲ. ನಂತರ ವಾಸುದೇವ ಬ್ರಹ್ಮ ವಾಯುಗಳಿಂದ ಕೂಡಿಕೊಂಡು ಮಸ್ತಕ ಸೀಮಾನಂ ವಿದಾಯ, ತಲೆಯ ಮೇಲಿರುವಂತಹ ಬ್ರಹ್ಮರಂಧ್ರ ಪ್ರಾಂತ ಸೇರಿಕೊಂಡು ಬ್ರಹ್ಮನಾಡೀರಂಧ್ರದ್ವಾರ, ಬ್ರಹ್ಮನಾಡೀರಂಧ್ರದ ಮೂಲಕ ಶರೀರವನ್ನ ಪ್ರವೇಶ ಮಾಡಿ ಅಲ್ಲಿ ಯಾರು ನಿಂತರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಸುದೇವ ನಿಂತ, ಅಲ್ಲ ನಾರಾಯಣ ಅಲ್ವ ಆತ ಇದ್ದಾನೆ, ಆತನ ಕೆಲಸ ಬೇರೆ. ಶರೀರವನ್ನು ನಿಲ್ಲಿಸುವ ಕೆಲಸ, ನಾಡಿಯನ್ನು ನಿಲ್ಲಿಸುವ ಕೆಲಸ ಬೇರೆ ಬೇರೆ ರೂಪಗಳು ನಿಂತಿವೆ. ಈ ರೂಪ ಯಾವುದಕ್ಕೆ? ವಿಶೇಷವಾಗಿ ಮೂರು ಅವಸ್ಥೆಗಳನ್ನು ಕೊಡುವ ರೂಪ ಬರ್ತಾ ಇದೆ. ಅಲ್ಲೇ ವಾಸುದೇವ ನಿಂತುಕೊಂಡು ಮೂರು ರೂಪಗಳಿಂದ ಪ್ರವೇಶ ಮಾಡಿದ ಕಡೆಗೆ ಎಲ್ಲ ಹೇಳುತ್ತಾರೆ. ಅನಿರುದ್ಧ ರೂಪೇಣ ಚಕ್ಷುಷಿ, ಕಣ್ಣಿನಲ್ಲಿ ಅನಿರುದ್ಧ ರೂಪದಿಂದ ನಿಂತ, ಪ್ರದ್ಯುಮ್ನ ರೂಪದಿಂದ ಮನಸ್ಸಿನಲ್ಲಿ ನಿಂತ, ಸಂಕರ್ಷಣ ರೂಪದಿಂದ ಹೃದಯದಲ್ಲಿ ನಿಂತ. ಸಂಕರ್ಷಣ ಹೃದಯದಲ್ಲಿ ನಿಂತ ಅವನನ್ನೇ ಪ್ರಾಜ್ಞ ಅಂತ ಕರೀತಾರೆ. ಹಾಗೆ ಪ್ರದ್ಯುಮ್ನ ಮನಸ್ಸಲ್ಲಿ ನಿಂತ ಅವನನ್ನೇ ತೈಜಸ ಅಂತ ಕರೀತಾರೆ. ಅನಿರುದ್ಧ ಕಣ್ಣಲ್ಲಿ ನಿಂತ ಅವನನ್ನೇ ವಿಶ್ವ ಅಂತ ಕರೀತಾರೆ. ಈ ಮೂರು ರೂಪಗಳನ್ನ ಭಗವಂತ ತಗೊಂಡು ಕ್ರಮಾತ್ ಅವಸ್ಥಾತ್ರಯೇ ಚೇಷ್ಟಯತಿ, ಈ ರೀತಿಯಾಗಿ ಭಗವಂತನ ಮೂರು ರೂಪಗಳು ಚಿಂತನೆ ಮಾಡಬೇಕು. ಅಂದ್ರೆ ಅರ್ಥ, ಭಗವಂತ ಕೆಲವೊಮ್ಮೆ ಒಂದು ರೂಪದಿಂದಲೇನೆ ಧಾರಣ ಪೋಷಣ ಎಲ್ಲ ಮಾಡುತ್ತಾನೆ, ಪೋಷಣ ಎಲ್ಲ. ಕೆಲವೊಂದು ಕಡೆ ಒಂದು ರೂಪದಿಂದ ಎರಡೆರಡು ಕಾರ್ಯಗಳು ಮಾಡುತ್ತಾನೆ, ಕೆಲವೊಮ್ಮೆ ಒಂದೊಂದು ರೂಪದಿಂದ ಒಂದೊಂದೇ ಮಾಡುತ್ತಾನೆ. ಯಾಕ್ರಿ ಹಾಕಿ ಮಾಡುತ್ತಾನೆ ನನ್ನ ಇಷ್ಟ ಅಲ್ಲ, ಆದರಿಷ್ಟ ಸರಿ, ಅದಕ್ಕೇನಾದ್ರೂ ಗಮಕ ಇದೆಯಾ, ಒಂದು ನಿಯಮನ ಇದೆಯಾ ಅಂದ್ರೆ ಇಷ್ಟೇ. ಎಲ್ಲೆಲ್ಲಿ ಯಾವ ಯಾವ ರೂಪದಿಂದ ಯಾವ ಯಾವ ಕಾರ್ಯ ಮಾಡಬೇಕೋ, ಯಾವ ರೂಪದಿಂದ ಮಾಡಿದರೆ ಅಂದರೆ ನಮಗೆ ಯಾವ ರೂಪ ಚಿಂತನೆ ಮಾಡಿದರೆ ಏನು ಅನುಕೂಲ ಆಗಬೇಕೋ ಅಂಥ ರೂಪಗಳಿಂದ ಭಗವಂತ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಮೊದಲನೆಯ ರೂಪಗಳು ಯಾವುದು, ಶರೀರಧಾರಕ ರೂಪಗಳು ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನು ಯಾರು ನಿತ್ಯವೂ ಚಿಂತನೆ ಮಾಡುತ್ತಾರೆ. ಯಾವಾಗ ಮಾಡ್ತೀರಿ ಹೇಳಿ, ಪ್ರಾಣಾಯಾಮ ಮಾಡ್ತೀರಲ್ಲ, ವಾಯುದೇವರ ಮೇಲೆ ಸ್ವಲ್ಪ ಮನಸ್ಸಿಟ್ಟು ಮಾಡ್ತೀರಲ್ಲ, ಹಂಸ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ. ಅವಾಗೇ ಗಾಳಿಯನ್ನು ತಗೊಳ್ತಾ ಕಡೆಗಿಂದ ಪಾದದಲ್ಲಿ ಅನಿರುದ್ಧ, ತೊಡೆಗಳಲ್ಲಿ ಪ್ರದ್ಯುಮ್ನ, ಸಂಕರ್ಷದಲ್ಲಿ ಹೃದಯದಲ್ಲಿ ಶಿರಸ್ಸಿನಲ್ಲಿ ನಾರಾಯಣ, ಇಷ್ಟು ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ನೀವು ನಿಲ್ಲುವ ಪೋಶ್ಚರ್ ಸ್ಟ್ರೈಟ್ ಆಗಿರುವುದು, ಚೆನ್ನಾಗಿರುವುದು, ಇಲ್ಲದಿದ್ದರೆ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸಾಧನೆ ಡೊಂಕಾಗಿದ್ದರೆ ಸರಿ ಹೋಗುತ್ತೆ. ಸಾಧನೆಯನ್ನು ಸರಿ ಮಾಡುವ ರೂಪ, ಶರೀರವನ್ನು ಸರಿ ಮಾಡುವ ರೂಪ ಅದು. ನಾಡಿಗಳಲ್ಲಿರುವ ರೂಪಗಳ ಚಿಂತನೆ ಮಾಡ್ತಾ ಬಂದರೆ ನಾಡಿಗಳು ಶುದ್ಧ ಆಗ್ತಾ ಬರುತ್ತೆ. ಶರೀರದಲ್ಲಿರುವ ರೂಪಗಳು ಹೇಳಿದ್ರಲ್ಲ, ಇಲ್ಲೆಲ್ಲ ಶಿರಸ್ಸಿರನಾರಾಯಣ, ಇಲ್ಲಿ ವಾಸುದೇವ, ಇಲ್ಲಿ ಕೇಶವ, ಅವೆಲ್ಲ ಚಿಂತನೆ ಮಾಡಿದರೆ ಇಡೀ ಶರೀರ ಶುದ್ಧ ಆಗ್ತಾವೆ. ಶುದ್ಧ ಅಂದ್ರೆ ಈ ಹೊರಗಿನ ಕೊಳಕಲ್ಲ, ಅನೇಕ ಜನ್ಮದ ಪಾಪದ ಕೊಳಕು, ಅದು ಹೋಗ್ತಾ ಬಂದ್ರೆ ಇಡೀ ಶರೀರ ಭಗವಂತನ ಕಡೆಗೆ ಒಗ್ಗುತ್ತಾ ಬರುತ್ತೆ. ಕಾಟಾಚಾರಕ್ಕೆ ಭಗವಂತನ ಹತ್ರ ಹೋಗುವಂತಹ ಮನಸ್ಸು ಆನಂದದಿಂದ ಕುಪ್ಪಡಿಸ್ತಾ ಹೋಗ್ತಾ ಇರುತ್ತೆ. ಈ ಪರಿಣಾಮ ನಿಮ್ಮ ಮೇಲೆ ಈ ಚಿಂತನೆಯಿಂದ ಬರುತ್ತೆ. ಒಂದು ಹೊತ್ತು ಮಾಡ್ಲಿಕ್ಕೆ ಹೋಗ್ತೀರಾ, ಎರಡನೇ ಹೊತ್ತು ಕೂಡೋಣ ಅನ್ಸುತ್ತೆ, ಮೂರನೇ ಹೊತ್ತು ತಾನಾಗಿ ಸೆಳೆಕೊಂಡು ಹೋಗುತ್ತೆ. ಇನ್ನು ಕೊನೆಗೆ ಹೇಗಾಗುತ್ತೆ ಅಂದ್ರೆ, ಆ ಮೂರು ಹೊತ್ತು ಚಿಂತನೆ ಪ್ರಾಣಾಯಾಮ ಹಾಗೆ ಮಾಡುವುದು ಬಿಟ್ರೆ ಅದೇನೋ ಕಳ್ಕೊಂಡಂತೆ ಇರುತ್ತೆ. ಅಪ್ಪ ಬಿಟ್ಟು ಅಲ್ಲ, ಬಿಟ್ಟು ಅಲ್ಲ, ಬಿಟ್ಟು ಅಲ್ಲ ಅಂತ ಹೋಗಿ ಕೂತು ಮಾಡೋವರೆಗೂ ಊಟವೂ ಸೇರಲ್ಲ, ಆ ಪರಿಸ್ಥಿತಿ ನಿಮಗೆ ಬರುತ್ತೆ. ಸರಿಯಾ? ಇನ್ನೊಂದು ಸಾಮಾನ್ಯ ನೋಡಿ ಪಾಪ, ನೀವೆಲ್ಲ ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ತುಂಬ ಸುಸ್ತಾಗಿರುತ್ತೆ, ಮನೆಯಲ್ಲಿ ಕೆಲಸಗಳು ಮಾಡಿ 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 ಸಾಧನೆ ಮಾಡ್ತಾ ಇರ್ತೀರ, ಪಾಪ ಅದರೊಳಗೆ ಸಾಧನೆ ಮಾಡ್ಕೊಂಡು ಬರ್ತಾ ಇರ್ತೀರ, ಅದೆಲ್ಲ ಎಲ್ಲಿ ತೋರುತ್ತೆ, ಪ್ರವಚನ ಚುತ್ತಾಗಿ ಚೂರು ಚೌಕು ಬರ್ತಾ ಇರುತ್ತೆ. ಅಲ್ಲ, ನೀವು ಬಂದದ್ದಕ್ಕೆ ಮಾರ್ಕ್ಸ್ ಕೊಡಬೇಕು. ನಿಜವಾಗಿ ಬಂದು ಕೊಡ್ತಾ ಇದ್ದೀರಲ್ಲ, ಮನೆಗಳಿಂದ ಬಂದು ಎಲ್ಲ ಬಿಡಿಸ್ಕೊಂಡು ಬಂದು ಮನೆಯಲ್ಲಿ ಎಷ್ಟೆಷ್ಟು ವಿರೋಧ ಇರುತ್ತೋ ಏನಿರುತ್ತೋ, ಹೋಗ್ಲೇಬೇಡಿ ಅಂತಲೋ ಹೋಗ್ರಿ ಅಂತಲೋ ಏನಂತಾರೋ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರ ಪಾಪ, ಅದಕ್ಕೆ ನಿಮಗೆ ನಮಸ್ಕಾರ ಮಾಡಬೇಕು. ಆದ್ರೆ ನೀವು ಬಂದು ಒಳ್ಳೆ ಸುಸ್ತಾಗಿ ಕಣ್ಣು ಮುಸ್ತಾ ಇರ್ತೀರಲ್ಲ, ಅದು ಹೋಗ್ಬೇಕಲ್ಲ, ಅದು ಹೋದ್ರೆ ಇನ್ನ ಅರ್ಥ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಹೋಗಬೇಕು ಅಂದ್ರೆ ಮೂರನೆಯದು ಅವಸ್ಥಾತ್ರಯ ನಿಯಾಮಕ ಭಗವಂತ. ಹೌದು, ವಿಶ್ವನೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದದ್ದು ಅಲ್ಲವಾ? ವಿಶ್ವನೇ ಕರ್ಕೊಂಡು ಬಂದದ್ದು. ಕೂಡಿಸಿದ್ದವನೇ ಮಧ್ಯ ತೈಜಸ ಸ್ವಲ್ಪ ಕರೀತಾ ಇದ್ದ. ವಿಶ್ವ ಅಲ್ಲಿಂದ ಹಾರಿ ಕೂಡ ಹೋಗ್ತಾ ಇಲ್ಲ, ತೈಯಸನ ಹತ್ರ ಮಧ್ಯೆ ಚೂರು ಬರ್ತಾನೆ ಹೊರಟೋಗ್ತಾನೆ, ಬರ್ತಾನೆ ಹೊರಟೋಗ್ತಾನೆ. ಅದಕ್ಕೆ ತಾನೇ ಜೊಂಪು ಬರೋದು, ಇಲ್ಲದಿದ್ರೆ ಬರುತ್ತಾ ಬರಲ್ಲ. ಅಂದ್ರೆ ನಿಮ್ಮ ಕೈಯಲ್ಲಿ ಇಲ್ಲ, ಅರ್ಥ ಆಯ್ತಾ? ಇವಾಗ ನನ್ನ ಮಾತು, ನೀವು ಪುರಾಣಕ್ಕೆ ಬಂದು ಜೊಂಪು ಬರ್ತಾ ಇದೆ ಅಂತ ನೀವಾಗಿ ತಂದುಕೊಳ್ತಾ ಇದ್ದೀರ ಅಂತ ಹೇಳಿಲ್ಲ. ಹಾಗೆ ಹೇಳೋ ನಾನು ಬರುತ್ತೆ, ಸ್ವಾಮಿ ಕೊಡ್ತಾ ಇದ್ದಾನೆ, ಸುಸ್ತು ನೆಪ ಮಾಡಿ ಕೊಡ್ತಾ ಇದ್ದಾನೆ. ಆದರೆ ಕೆಲ ಲೆಕ್ಚರ್ ಹಾಗೆ ಚೆನ್ನಾಗಿದ್ದಾನಲ್ಲ, ಎಲ್ಲ ಮಲಗಿಲ್ಲ ಹೇಳ್ತಾ ಇದ್ದೀನಿ. ಅಲರ್ಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ, ಬರಬೇಕು ಅಂತ ಇರುತ್ತೆ, ಸುಸ್ತಾಗಿರುತ್ತಲ್ಲ. ಆ ಸ್ವಾಮಿಯನ್ನ ಮೂರು ಅವಸ್ಥಾ ಪ್ರೇರಕನಾದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಬಂದರೆ ಎರಡು ವಿಶೇಷವಾದ ಲಾಭ. ನಿದ್ದೆ ಮಾಡುವ ಕಾಲವೇ ಕಡಿಮೆ ಆಗುತ್ತೆ. ದಿನಕ್ಕೆ 8 ಗಂಟೆ ನಿದ್ದೆಯ ರಹಸ್ಯ ಹೇಳಬಾರದು. ಸರಿ, 6 ಅಂತ ಹೇಳಿ, 6 5 ಅಲ್ವಾ? ಆದರೆ ಸರಿ ಸರಿ ಬೇಡ, ನಾನೆಲ್ಲ ಹೇಳ್ತಾ ಇದ್ದೆ, ಹೋಗ್ತೀನಪ್ಪ ನೀವು 5 ಗಂಟೆಗೆ ಹೇಳ್ತಾ ಇದ್ದೀರಾ, ನಾ ಇಲ್ಲ ಅಂದಿಲ್ಲ. ಆದರೆ ಅದರ ಪ್ರಭಾವ ಮಿಕ್ಕ ದಿನ ಮೇಲೆ ಬೀಳತಾ ಇಲ್ಲ ಇಲ್ವ? ರಾತ್ರಿ ನೀವೆಲ್ಲ ಮಾಡಿ ಆ ಎದ್ದು ಹೋಮ ಮಾಡಿಕೊಂಡು ಎಲ್ಲ ಪಾತ್ರೆಗಳ ಹಾಕಿ ಮದುಕೊಂಡೊತ್ತಿಗೆ 11 ಅಂತ ಆಗತ್ತ? ಆದಮೇಲೆ ಬೆಳಿಗ್ಗೆ 5 ಹೇಳ್ತೀರಾ, ಎದ್ದು ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ? ಶರೀರದ ಮೇಲೆ ಪರಿಣಾಮ. ಅದಕ್ಕೆ ಪ್ರವಚನದಲ್ಲಿ ನಿದ್ದೆ, ಶರೀರದ ಮೇಲೆ ಸುಸ್ತಾಗಿರುತ್ತೆ. ಆದರೆ ಇಲ್ಲಿ ನಾನು ವಿಶ್ರಾಂತಿ ಹೆಚ್ಚು ತಗೊಳ್ಳಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಇನ್ನ ಅಷ್ಟೇ ಸಮಯವಿದ್ದೆ ಆದರೂ ಕೂಡ ಈ ತರ ನಮಗೆ ಸ್ಟ್ರೈನ್ ಆಗಬಾರದು, ಅಲರ್ಟ್ ಆಗಿರಬೇಕು. ಅದು ಕೊಡೋದು ಯಾರು? ಅವನೇ ಆ ಭಗವಂತನನ್ನ ಅವಸ್ಥಾತ್ರಯ ಪ್ರೇರಕರನ್ನ ಚೆನ್ನಾಗಿ ಕೇಳುತ್ತಾ, ಅಯ್ಯ ಇರೋದೇ ನನ್ನ ಸ್ವಲ್ಪ ಆಯುಷ್ಯ, ಆವಾಗೆ ಎಲ್ಲ ಕಳೆದೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಉಳಿದಿದೆ, ಉಳಿದಿದೀವೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಕಾಲ ಇರ್ತೀನೋ ಗೊತ್ತಿಲ್ಲ, ಇದ್ದಷ್ಟು ಕಾಲ ನಿದ್ದೆ ಕಡಿಮೆ ಮಾಡಯ್ಯ. ನಿದ್ದೆ ಕಡಿಮೆ ಮಾಡಿದ್ರೆ ಸಾಧನ ಆಗ್ತಾ ಇಲ್ಲ, ಅಲ್ಲಿ ನಿದ್ದೆ ಬರ್ತಾ ಇದೆ. ಹಾಗಲ್ಲದೆ ನಿದ್ದೆ ಕಡಿಮೆ ಆಗಬೇಕು, ಎಚ್ಚರ ಕಾಲ ಚೆನ್ನಾಗಿರಬೇಕು, ಎಚ್ಚರ ಕಾಲ ಚೆನ್ನಾಗಿ ಎಚ್ಚರದಿಂದ ಸಾಧನೆ ಆಗಬೇಕಾದ್ರೆ ಅದು ನೀ ಕೊಡಬೇಕು ಹರಿಯೇ, ನೀನೇ ಕೊಡು ಅಂತ ನಾನು ಹೇಳಿದ್ರಲ್ಲ. ಆ ಚಿಂತನೆ ಮಾಡುವ ಕಾಲಕ್ಕೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಂದರೆ ಖಚಿತವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ನೋಡಿ. ಆ ನಿದ್ದೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. 5 ಅಲ್ಲ, 4 ಸರಿಯಾಗಿ ಮಲ್ಕೊಂಡ್ರೆ ಸಾಕು, ಒಳ್ಳೆ ಶರೀರಕ್ಕೆ ಹುರುಪು ಬರುತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಶರೀರಕ್ಕೆ ನಿದ್ದೆ, ನಮಗೆ ನಿದ್ದೆ ಜಾಸ್ತಿ ಯಾವಾಗ ಬೇಕು ಅಂದ್ರೆ, ಊಟ ಜಾಸ್ತಿ ಹೋದ್ರೆ ನಿದ್ದೆ ಜಾಸ್ತಿ ಆಗುತ್ತೆ, ಅಥವಾ ಊಟವೇ ಹೋಗದಿದ್ರು ನಿದ್ದೆ ಜಾಸ್ತಿ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಸರಿಯಾದ ಹಿತವಾದ ಆಹಾರ, ಹಿತ ಮಿತವಾದ ಆಹಾರ. ಅದು ಹೇಗೆ ತಕ್ಕಡಿಯಲ್ಲಿ ಹಾಕಿಟ್ಟು ಹೋಗುವುದು ಅಂದ್ರೆ, ಅವನು ಸೆಟ್ ಮಾಡ್ತಾನೆ. 3 ಅವಸ್ಥಾ ಪ್ರೇರಕರನ್ನ ಚಿಂತನೆ ಮಾಡಿದರೆ ಎಷ್ಟು ತಿಂದ್ರೆ ಸಾಕು ಅನಿಸಬೇಕು, ಒಳಗಿಂದ ಅಲಾರಾಮ್ ಕೊಡ್ತಾನೆ ಸಾಕಿನ್ನ ಅಂತ. ಆವಾಗ ಅಷ್ಟೇ ತಿಂದ ಕೊಡಲು ಏನಾಗುತ್ತೆ ನಮಗೆ, ನಿದ್ದೆ ಅದಕ್ಕೆ ತಕ್ಕಂತೆ ಅಷ್ಟೇ ಬರುತ್ತೆ. ಅಷ್ಟೇ ನಿದ್ದೆ ಬಂದು ಎದುರು ಕೂಡ ಮಿಕ್ಕ ದಿನದಲ್ಲಿ ಸ್ಟ್ರೈನ್ ಆಗಿ ಜೊಂಪು ಬರದಂತೆ ಆಗ್ಬಿಡುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಇದು ಆ 3 ರೂಪಗಳ ವಿಶ್ವ ತೈಯಸ ಪ್ರಾಜ್ಞ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳ ಚಿಂತನೆಯಿಂದ ನಮಗೆ ಬರುವಂತಹ ಲಾಭ. ಯಾಕಂದ್ರೆ ಬರೇ ಒಣ ಚಿಂತನೆಯಿಂದ ಏನು ಉಪಯೋಗವಿಲ್ಲ, ಆ ದೇವರು ಎಲ್ಲೆಲ್ಲಿ ಯಾವ ರೂಪದಿಂದ ಏನೇನು ಫಲ ಕೊಡ್ತಾ ಇದ್ದಾನೆ, ಸಾಧನೆಯಲ್ಲಿ ಏನೇನು ಕೊಡ್ತಾ ಇದ್ದಾನೆ ತಿಳ್ಕೊಂಡು ಪಡ್ಕೊಳ್ಳೋದೇ ನಮಗೆ ವಿಶೇಷವಾಗಿರ್ತಕ್ಕಂತಹ ಸಾಧನೆ. ಶ್ರೀಕೃಷ್ಣ